¿No parle la? ¿No? ಪಾವನ ಯಾತ್ರೆ ಯಾರ ಜೊತೆಗೆ ಅವರು ಪಾವನ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾನಿಧಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣ್ಯಸೆ ಉತ್ತಂಗವಾಕ್ತರಂಗಾಯ ಮತ್ಪ್ರದುಕ್ತಾರ್ಥಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಧನಶಿಷ್ಟಂ ನಿತ್ಯ ನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅಜ್ಞಾನತಿವಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಾವೋಪಾಸನ ಪ್ರಕರಣ ಇನ್ನ ಕೊನೆ ಎರಡು ಹೌದು ಅಟ್ಟತಾಳ. ಗುಣ ಕಾಲ ದೇಶವು ಕರ್ಮ ನಾನಾ ಜೀವ ನೆನೆಸೋದು ಅನಾದಿಯಿಂದ ಸಿದ್ಧವೆಂದು ಎಣಿಸಿ ಕಾರ್ಯಗಳೆಲ್ಲ ಸೂಕ್ಷ್ಮ ಸ್ಥೂಲ ಬಹುಗಣನೆ ಇಲ್ಲದೆ ಬೊಮ್ಮಾಂಡ ಬಾಹ್ಯಾಂತರ ಕ್ಷಣ ಬಿಡದಲೆ ಸಾಮವಿದ್ಯವನುಗ್ರಹಿಸಿ ಇನಮಂಡಲದಲ್ಲಿ ಉಪಾಸನೆ ಹೃದ್ವಜನ ವನಜದಲ್ಲಿ ಇದೇ ವಿಧದಲ್ಲಿ ತಿಳಿದು ಗುಣವಂತನಾಗು ಭವಬೀಜವನಿಗೂ. ಕನೆಕ್ಷನ್ ಸಿಗಲ್ಲ. ಹಾರ್ತ 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 ಹೇಳ್ತಾ ಇರ್ತಾರೆ. ಗುಣ ಕಾಲ ದೇಶವು ಕರ್ಮ ನಾನಾ ಜೀವ ನೆನೆಸೋದು ಅನಾದಿಯಿಂದ ಸಿದ್ಧವೆಂದು. ಅನಾದಿಯಿಂದ ಸಿದ್ಧವಾದ ಯಾವ್ದ್ಯಾವುದು? ಜೀವ ಗುಣ, ಕಾಲ ದೇಶ, ಕರ್ಮ, ನಾನಾ ಜೀವ, ಇವೆಲ್ಲ ಅನಾದಿಯಿಂದ ಸಿದ್ಧ. ಅಂದ್ರೆ ಕರ್ಮ ನಮಗೆ ಅನಾದಿಯಿಂದ ಸಿದ್ಧ, ಈ ರೀತಿ ಫಿಕ್ಸ್ ಆಗಿದೆ. ನಮ್ಮ ಲಿಂಗ ದೇಹದಲ್ಲಿರುವಂತಹ ಕರ್ಮ ಬೀಜ ಈ ತರ, ಇವರಿಗೆ ಇಷ್ಟು ಜನ್ಮ ಇಷ್ಟು ಜನ್ಮ ಹೀಗಿದೆ 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 ಅಂತ ಅದರಲ್ಲಿ ಹೇಗೆ ಫಿಕ್ಸ್ ಆಗಿರುತ್ತೋ ಆ ಪ್ರಕಾರ ಎಲ್ಲ ಜನ್ಮಗಳು ಬರ್ತಾ ಇವೆ. ನಾವು ಇವತ್ತನ್ನು ಕೊಡ್ತೀವಿ, ಶ್ರೀನಿವಾಚಾರ್ಯ ಇವತ್ತು ಇಲ್ಲಿ ಬಂದ್ರು ಅಲ್ಲಿ ಹೋದ್ರು ಅಲ್ಲಿ ಯಾರು ಮೊದಲೇ ಫಿಕ್ಸ್ ಆಗಿದೆ. ಆಚಾರ್ಯ ಈ ವರ್ಷ ನಾವು ಇಲ್ಲಿ ಬುಕ್ ಮಾಡಿಕೊಂಡ್ವಿ, ಇಲ್ಲ ದೇವರು ಮೊದಲೇ ಬುಕ್ ಮಾಡಿರ್ತಾನೆ. ಈ ಜನ್ಮದಲ್ಲಿ ಇವರನ್ನ ಇಲ್ಲಿ ಕಳಿಸಿ ಇಂತ ಅವ್ರನ್ನ ಇಷ್ಟು ಕಾಲ ಅಲ್ಲಿ ಕಳಿಸಿ ಇಂಥ ಉಪದೇಶ ಕೊಡಿಸಬೇಕು ಎಂಬುದು ಪ್ರಿಫಿಕ್ಸ್ಡ್ ಪ್ಲಾನ್. ಆ ತರ ಹೇಳ್ತಾ ಇದ್ದ ಸಿದ್ಧವೆಂದು ಎನಿಸಿ ಈ ಕಾರ್ಯಗಳೆಲ್ಲ ಸೂಕ್ಷ್ಮ ಸ್ಥೂಲ. ಎಲ್ಲ ಕಾರ್ಯಗಳು ಹೇಗಾಗ್ತಾ ಇವೆ? ಮೇಲ್ನೋಟಕ್ಕೆ ಸ್ಥೂಲ. ಇದು ತೆಗೆದಿಟ್ರು ಅದು ನೋಡಿದ್ರು ಮಾಡಿದ್ರು ಅಂತ, ಇದು ಸ್ಥೂಲ ಕಾರ್ಯ. ಒಳಗೆ ಸೂಕ್ಷ್ಮ ಕಾರ್ಯ ಇಂದ್ರಿಯ ವ್ಯಾಪಾರ. ಒಳಗೆ ನಾಲ್ಕು ಶರೀರಗಳಿಂದ ಒಳಗೆ ತತ್ವಾಭಿಮಾನಿ ದೇವತೆಗಳು ದೇವರ ರೂಪಗಳು ಪ್ರಕಟ ಆಗಿ ಒಂದು ಕಣ್ಣು ರೆಪ್ಪೆ ಹಾಕಬೇಕಾದ್ರೆ ಸೂಕ್ಷ್ಮ ಕೆಲಸಗಳು ಕಾರ್ಯ ನಡೆಯಬೇಕು. ನಂತರ ಹೊರಗಿನ ಕಣ್ಣ ರೆಪ್ಪೆ ಹಾಕುವುದು ಎಂಬ ಸ್ಥೂಲ ಕಾರ್ಯ ಆಗುತ್ತೆ. ಏನ್ ಮಾಡ್ತಾ ಇರುತ್ತೆ ಅದಕ್ಕೆ ಕರ್ಮ ಅಂದ್ರೆ ಏನು, ಅದರ ಕ್ಲಾರಿಟಿ ಬೇರೆ. ಕರ್ಮ ಅಂದರೆ ಮಾಡಿದರೆ ಹುಟ್ಟೋದು ಕರ್ಮ ಅಂತ ನಾವು ತಿಳ್ಕೊಂಡದಕ್ಕೆ ತಪ್ಪಾಗಿದೆ. ಮಾಡಿದರೇನೆ ಹುಟ್ಟೋದು ಕರ್ಮ ಅಂತ ನಾವು ತಿಳ್ಕೊಂಡು ಜೀವ ಅಲ್ಲಲ್ಲ, ಮಾನಸಿಕ ಕರ್ಮ. ಅದಕ್ಕೆ ಉತ್ತರ ಕೊಡ್ತೇನೆ. ಜೀವ ಅನಾದಿ ಕಾಲದಿಂದ ಹೇಗಿದ್ದಾನೆ, ದೇವರ ಹೊಟ್ಟೆಯಲ್ಲಿದ್ದಾನೆ. ಯಾವ ಸ್ಥಿತಿಯಲ್ಲಿದ್ದಾನೆ, ಸುಷುಪ್ತಿಯಲ್ಲಿದ್ದಾನೆ. ಸುಷುಪ್ತಿ ಎಂಬ ಸ್ಥಿತಿಯನ್ನ ಏನಂತ ಕರೀತಾರೆ, ಅಲ್ಲಿ ಯಾವ ಇಂದ್ರಿಯ ವ್ಯಾಪಾರ ಇರುತ್ತೆ, ಎಚ್ಚರ ಕಾಲದಲ್ಲಿ ಎಲ್ಲಾ ಇಂದ್ರಿಯಗಳ ವ್ಯಾಪಾರ, ಸ್ವಪ್ನ ಕಾಲದಲ್ಲಿ ಮನಸ್ಸಿನ ವ್ಯಾಪಾರ, ಸುಷುಪ್ತಿ ಕಾಲದಲ್ಲಿ ಮನಸ್ಸು ಇಲ್ಲ, ಮತ್ತೆ ಮನಸ್ಸಿನಿಂದ ಕೆಲಸ ಮಾಡುತ್ತಾನೆ ಅನಾದಿ ಕಾಲದಿಂದ ಅಂತ ಹೇಳ್ತೀರಲ್ಲ, ಹೇಗ್ ಕೊಡುತ್ತೆ? ಆಚಾರ್ಯ ಹೇಳ್ತಾರೆ ಸುಷುಪ್ತಿ ಸಂಸ್ಥಾನ್ ಅಂತ ಹೇಳ್ತಾರೆ. ಅಂದ್ರೆ ಸುಷುಪ್ತಿಯಲ್ಲಿದ್ದವರಿಗೆ ಮನಸ್ಸು ಕೆಲಸ ಮಾಡಲ್ಲ, ಅನಾದಿಯಿಂದ ಜೀವ ಮನಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾನೆ ಎಂಬುದು ಬಿದ್ದೋಯ್ತು ತಾನೇ, ಒಂದು ಕ್ಷಣದಲ್ಲಿ ಬಿದ್ದೋಗ್ಬಿಡುತ್ತೆ. ಅಲ್ಲ ಈ ಯಾವುದು
ಬ್ಯಾಂಕ್ ಆಫ್ ಕಾರ್ಡ್ಸ್
ಸರಸರ ಸರಸರ ಬಿದ್ದೋಗ್ಬಿಡುತ್ತವೆಲ್ಲ, ಮತ್ತೆ ಹೇಗಾಗ್ತಾ ಇದೆ ಕರ್ಮ ಅಂದ್ರೆ. ಈ ಅನಾದಿ ಕರ್ಮ ಅಂದ್ರೆ ಮಾಡಿದರೇನೆ ಹುಟ್ಟೋದು ಅಂತ ನೀವು ಅಂದುಕೊಂಡ್ರೆ ಈ ಕರ್ಮಕ್ಕೆ ಆ ಕರ್ಮ ಕಾರಣ, ಆ ಮಾಡಿದ ಕರ್ಮ ಕಾರಣ, ಆ ಮಾಡಿದ ಕರ್ಮಕ್ಕೆ ಆ ಮಾಡಿದ ಕರ್ಮ ಕಾರಣ. ಅದಕ್ಕೆ ಮಾಡಿದ ಕರ್ಮವೇ ಇನ್ನೊಂದು ಮಾಡಿದ ಕರ್ಮಕ್ಕೆ ಕಾರಣ ಅಂತ ನೋಷನ್ ಏನಿದೆ ಅಲ್ಲಿ ಸ್ವಲ್ಪ ಎಡವತಾ ಇದೆ. ಅದು ಹೇಗೆ ಅನಾದಿ ಕರ್ಮ ಜೀವನದಲ್ಲಿ ಯಾವ ರೀತಿ ನಡೀತಾ ಇದೆ ಅಂದ್ರೆ ಆಕ್ಟಿವಿಟಿ ಅಂದ್ರೆ ಶ್ವಾಸ ಕಾರ್ಯ, ಶ್ವಾಸ ಮಾತ್ರಾವಶೇಷಿತ, ಎಲ್ಲರಿಗೂ ಶ್ವಾಸ ಕಾರ್ಯ ನಡೀತಾ ಇದೆ. ಹಾಗಾದರೆ ಅನಾದಿ ಕರ್ಮದ ಪ್ರಕಾರನೇ ಅವರವರ ಶರೀರ ಅವರವರ ಪಾಪ ಪುಣ್ಯಗಳೆಲ್ಲ ಬರುತ್ತೆ ಅಂದ್ರೆ ಬ್ರಹ್ಮದೇವರಲ್ಲೂ ಉಸಿರಾಟ ನಡೀತಾ ಇದೆ, ಕಲಿಯಲ್ಲೂ ಉಸಿರಾಟ ನಡೀತಾ ಇದೆ ಅನಾದಿ ಕಾಲದಿಂದ. ಮತ್ತೆ ಡಿಫರೆನ್ಸ್ ಹೇಗ್ರಿ ಮಾಡುವುದು ಆ ಕರ್ಮದಿಂದ, ಮನಸ್ಸು ಇಲ್ಲ ಯಾವುದು ಇಲ್ಲೆಲ್ಲರೂ ಉಸಿರಾಟ ನಡೆಯುತ್ತೆ, ಮತ್ತೆ ಆ ಉಸಿರಾಟದಿಂದ ಹೇಗೆ ಡಿಫರೆನ್ಶಿಯೇಟ್ ಮಾಡೋದು ಅಂದ್ರೆ ಇನ್ನೇನೋ ಕೂತಿದೆ ಒಳಗೆ ಅಂತ ಅರ್ಥ. ಏನದು ಅಂದ್ರೆ ಕರ್ಮ ಎಂಬುದು ಬೀಜ, ಜೀವನ ಲಿಂಗ ಶರೀರದಲ್ಲೇ ಕರ್ಮ ಬೀಜ ಕೂತಿದೆ. ಕರ್ಮ ಬೀಜ ಅಂದ್ರೆ ನಿಮ್ಗೆ ಅರ್ಥ ಆಗಬೇಕಾದ್ರೆ ಕಂಪ್ಯೂಟರಲ್ಲೋ ಸೆಲ್ಫೋನಲ್ಲೋ ಮದರ್ ಬೋರ್ಡ್ ಅಂತ ಇರುತ್ತಲ್ಲ ಚಿಪ್, ಅದರಲ್ಲಿ ಮೊದಲೇ ಎಲ್ಲ ಸೆಟಪ್ ಮಾಡಿರ್ತಾರೆ. ಕನೆಕ್ಷನ್ ಕೊಟ್ಟ ಕೂಡಲೇ ಅದರಲ್ಲಿ ಹೇಗಿರುತ್ತೋ ಆ ಪ್ರಕಾರ ಎಲ್ಲ ಪ್ರೋಗ್ರಾಮ್ಸ್ ಬರ್ತಾ ಇರುತ್ತೆ ಟಿವಿಯಲ್ಲಿ ಎಲ್ಲ, ಅದರಲ್ಲೂ ಕೂಡ ಮೇಲಿನ ಪ್ರೋಗ್ರಾಮ್ ನಮ್ಗೆ ಕಾಣ್ತಾ ಇದೆ, ಒಳಗೆ ಚಿಪ್ ಕಾಣತಾ ಇಲ್ಲ ಅಷ್ಟೇ. ಆ ಚಿಪ್ ಯಾವುದು ಅಂದ್ರೆ ಅನಾದಿ ಕರ್ಮ, ಅಂದ್ರೆ ಕರ್ಮ ಬೀಜ ಯಾವಾಗಿಂದಿದೆ, ಅನಾದಿ ಇಂದಿದೆ. ಅದಕ್ಕೆ ಅನಾದಿ ಕರ್ಮ ಅಂತ ಅಷ್ಟೇ ಹೊರತು ಮಾಡಿದರೇನೆ ಹುಟ್ಟೋದು ಕರ್ಮ ಅಂತ ಇಟ್ಟುಕೊಂಡ್ರೆ ಅದು ಅನಾದಿ ಆಗಲ್ಲ, ಆದಿ ಆಗುತ್ತೆ, ಸಾದಿ ಆಗುತ್ತದು. ಅದರಿಂದ ನಮ್ಮೊಳಗೆ ಈ ಕರ್ಮ ಅನಾದಿ ಅನಾದಿ ಅಂತ ಹೇಗೆ ಹೇಳುತ್ತೇವೆ ಅಂದ್ರೆ ಜೀವನ ಜೀವ ಎಷ್ಟು ಅನಾದಿಯೋ ಅವನಿಗಾದಿ ಇಲ್ಲಲ್ಲ, ಅವನು ಸುತ್ತಿರುವ ಲಿಂಗ ದೇಹವು ಅನಾದಿ, ಅದರೊಳಗೆ ಕರ್ಮ ಬೀಜವು ಅನಾದಿ. ಹಾಗಾದ್ರೆ ಕರ್ಮ ಏನಾಯ್ತು, ಅನಾದಿ ಕರ್ಮ ಅಷ್ಟೇ ಸಿಂಪಲ್. ಆ ಕರ್ಮ ಬೀಜವನ್ನ ಶ್ವಾಸದಿಂದಾಗಿ, ಶ್ವಾಸ ಕಾರ್ಯ ಏನ್ ನಡೀತಾ ಇರೋದು ದೇವರು ಮಾಡಿಸ್ತಾನಲ್ಲ, ಅದರ ಮೂಲಕ ಆ ಅನಾದಿ ಕರ್ಮ ಬೀಜವನ್ನ ಪಕ್ವಗೊಳಿಸ್ತಾನೆ ಭಗವಂತ. ಆಕ್ಟಿವಿಟಿಗೆ ರೆಡಿ ಮಾಡ್ತಾ ಬರ್ತಾನೆ, ಆಕ್ಟಿವಿಟಿಗೆ ರೆಡಿ ಮಾಡ್ತಾ ಬರ್ತಾನೆ. ಅದರಲ್ಲಿ ಎಲ್ಲ ಇರುತ್ತೆ, ಮೊದಲನೇ ಜನ್ಮ ಯಾವುದು ಬರಬೇಕು ಏನು ಹೇಗೆ ಎಂಬ ಎಲ್ಲ ಫಿಕ್ಸ್ ಮದರ್ ಬೋರ್ಡ್ ತರ ಅದು ಇರುತ್ತೆ. ದೇವರು ಅದನ್ನು ಪಕ್ವ ಮಾಡಿ ಅದರ ಪ್ರಕಾರ ಜನ್ಮಗಳು ಕೊಡ್ತಾ ಬಂದು ಅದರಿಂದಲೇನೆ ಅದರ ಪ್ರಾಬಲ್ಯ ಕಡಿಮೆ ಮಾಡಿ ಅದನ್ನು ಧ್ವಂಸ ಮಾಡಿ ನಂತರ ನಮ್ಮನ್ನ ಹೊರ ಕರಕೊಂಡು ಬರುತ್ತಾನೆ. ಇದು ಕರ್ಮ ಬೀಜ, ಕರ್ಮ ಸಿದ್ಧಾಂತದ ವ್ಯಾಪಾರ. ಅದರಲ್ಲೂ ಎಷ್ಟೋ ಟೆಕ್ನಿಕ್ ಬಳಸ್ತಾನೆ ಭಗವಂತ ನಮ್ಗೆ ಉದ್ಧಾರ ಮಾಡಲಿಕ್ಕೆ. ಆ ಕರ್ಮದ ಗುಂಪಿನಲ್ಲಿ ಅಂದ್ರೆ ಒಂದು ಒಳಗಿರತಕ್ಕಂತಹ ಕರ್ಮ ಬೀಜ ಪಕ್ವ ಮಾಡಿ ಆಮೇಲೆ ಈ ಲಿಂಗ ದೇಹದ ಅಂಟು ಕೊಟ್ಟು ಕರ್ಮ ಬೀಜದ ಅಂಟು ಕೊಟ್ಟು ಆ ಕರ್ಮದಲ್ಲಿ ಯಾವ್ದು ಯಾವ್ದು ಮೊದಲಿದೆ ಏನೇನು ಮೊದಲು ನಮಗೆ ಯಾವ ಶರೀರ ಬರಬೇಕು ಅಂತ ಯಾವುದರಿಂದ ಫಿಕ್ಸ್ ಮಾಡುತ್ತೀರಿ ಎಂಬುದು ಪ್ರಶ್ನೆ. ಮೊದಲನೇ ಶರೀರ ಆನ್ ವಾಟ್ ಬೇಸಿಸ್, ಎಲ್ಲರಿಗೂ ಶ್ವಾಸಕಾರ್ಯ ಯಾವುದರ ಮೇಲೆ ಫಿಕ್ಸ್ ಮಾಡಬೇಕು ಅಂದ್ರೆ ಆ ಫಿಕ್ಸ್ ಮಾಡಬೇಕಾಗಿದ್ದು ಅದರಿಂದ ಯಾವುದು ಆಚಾರ ಪ್ರಶ್ನೆ ಹೇಳ್ತಾರೆ. ಅನಾದಿ ಕರ್ಮ ಬೀಜ ಎಂಬ ಶಬ್ದವನ್ನು ಹಾಕ್ತಾರೆ. ಆ ಬೀಜದೊಳಗೆ ಕೂತಿದೆ ಇವನಿಗೆ ಮೊದಲನೇ ಜನ್ಮ ಇದು ಬರಬೇಕು ಹೀಗಿದೆ ಹೀಗಿದೆ. ಅದು ಯಾರು ಬರೆದ್ರು ಹೀಗಿದೆ ಬರೆಯೋದಿಲ್ಲ, ಮೊದಲಿನಿಂದ ಕೂತ್ಕೊಂಡಿದೆ ಬೀಜ ಕೂತಿದೆ. ಆ ಕೂತಿದ್ದನ್ನು ಅರ್ಥ ಮಾಡಿಕೊಳ್ಳುವಂತ ಇದು ನಮಗಿಲ್ಲ ಅಷ್ಟು. ಅದರ ಅಲ್ಲಿ ಭಗವಂತನೇ ಇದ್ದು ಅಲ್ಲಿ ಯಾವ ಯಾವ ರೀತಿಯಲ್ಲಿ ಅಂದರೆ ಈಗ ಎಕ್ಸಾಂಪಲ್ ಸರಿಯಾಗಿ ಕೊಟ್ರೆ ಸರಿಯೇ ಹೋಗುತ್ತೀವಲ್ಲ, ಇಲ್ಲದ್ರೆ ಹೋಗಲ್ಲ. ಸುಮ್ಮನೆ ಅದು ಹಾಗೆ ಕೂತಿರುತ್ತೆ, ಏನು ಆಚಾರ ಹೇಳಿದ್ರು ಅಷ್ಟೇ ಓದೋಯ್ತಲ್ಲಿಗೆ ನಾವು ನಂಬಬೇಕು ನೋ ಅದರ್ ಗೋ ಅಂತ. ಕೆಲವು ಇದಿರುತ್ತೆ ನೋಡಿ, ಏನ್ ಕೊಡ್ಲಿ ಅದೇ ನೋಡ್ತಾರೆ ಸ್ವಾಮಿ ಏನ್ ಕೊಟ್ರೆ ಆಲೋಚನೆ ನೋಡಿ. ಈಗ ಸರ್ಫ್ ಸೋಪ್ ಬಟ್ಟೆಗೆ ಹಚ್ಚಿ ಬಟ್ಟೆ ಹೇಗಿರುತ್ತೆ ಬಿಳಿ, ಆದರೆ ಕೊಳೆ ಆಗಿದೆ, ಬಿಳಿ ಇದೆ ಕೊಳೆ ಇದೆ. ಸೋಪ್ ಹಾಕಿ ಮೊದಲು ಸೋಪ್ ಹಚ್ತೀರಾ, ಸೋಪ್ ಹಚ್ಚಿದಾಗ ಬಟ್ಟೆ ಹೇಗಾಗುತ್ತೆ, ಸೋಪಿನ ಬಣ್ಣ ಏನಿರುತ್ತೋ ಅದಕ್ಕೆ ಬರುತ್ತೆ, ಆ ಬಣ್ಣ ಬಟ್ಟೆ ಒಳಗೆ ಹೋಗಿ ಆ ಸೋಪ್ ಎಲ್ಲ ಹೋಗಿ ಆ ಕೊಳೆಯನ್ನ ತೆಗೆದು ತಾನು ಹೊರಟು ಹೋಗುತ್ತೆ, ಬಟ್ಟೆ ಶುದ್ಧವಾಗಿ ಉಳಿಯುತ್ತೆ ಅಷ್ಟೇ ತಾನೆ. ಹಾಗೆ ದೇವ ಈ ಸುತ್ತು ಇರತಕ್ಕಂತಹ ಕೊಳೆ ಯಾವುದು ಲಿಂಗದೇಹ, ಅದರಲ್ಲಿ ಭಗವಂತ ಏನು ಮಾಡಿದ, ಒಳಗಿನ ಕರ್ಮ ಬೀಜದ ಅಂಟನ್ನ ಕೊಟ್ಟ ಸೋಪ್ತ, ಅದರ ಕಲರ್ ನಮ್ಗೆ ಅಂಟತಾ ಬರ್ತಾ ಇದೆ, ಒಗಿತಾ ಇದ್ದಾನೆ. ಕೊನೆಗೆ ಅದರ ಕಲರ್ ಅಂದ್ರೆ ನೋಡಿ ಸೋಪಲ್ಲಿರುವ ಕಲರ್ ಏನಂತ ಮೊದಲು ಫಿಕ್ಸ್ ಇರೋದು, ಬಟ್ಟೆಯೂ ಬಿಳಿ ಅದರೇನೋ ಕಲರ್ ಇದೆ, ಒಗಿಬೇಕು ಅಂತ ನಾವು ಬೆಳಿಗ್ಗೆದ್ದು ಒಗಿಬೇಕು ಅಂದ್ಕೊಂಡು ಅದನ್ನ ಯಾವಾಗ ಮೂರು ದಿನ ಕೆಳಗೆ ಅಂದ್ಕೊಂಡು, ಮೂರು ದಿನ ಆದ್ಮೇಲೆ ಈ ಬಟ್ಟೆನ ಒಗಿಬೇಕು ಅಂದ್ಕೊಂಡು ಆವಾಗ ಏನ್ ಮಾಡಿದವು ಅಂದ್ರೆ ಆ ಮೂರು ದಿನ ಕಾಲ ಆ ಬಟ್ಟೆಯನ್ನ ಮೂರು ದಿನವೋ ಎರಡು ದಿನವೋ ಒಂದ್ ದಿನವೋ ನೆನೆಸಿದವು, ನೆನೆಸಿಟ್ಟು ನಂತರ ಸರ್ಫ್ ಅಪ್ಲೈ ಮಾಡಿದವು. ಆ ಸರ್ಫ್ ಹೋಗಿ ಸೋಪ್ ಎಲ್ಲ ಒಳಕ್ ಹೋಗಿ ಆ ಕೊಳಕು ತೆಗೆದ ಮೇಲೆ ಅದನ್ನು ಒಗೆದು ಹೊರಕ್ ಹಾಕಿದವು. ಇಷ್ಟೇ ದೇವರು ಮಾಡುತ್ತಾ ಇದ್ರು ಜೀವರನ್ನ, ಅನಾದಿಕಾಲದಿಂದ ಜೀವರನ್ನ ಈ ಡೇಟ್ಗೆ ತೆಗಿಬೇಕು ಇವರನ್ನ ಅಂತ ದೇವರ ಫಿಕ್ಸೇಷನ್ ಗೊತ್ತು. ಆ ಕಾಲಕ್ಕೆ ಏನ್ ಮಾಡಿದ ಅಂದ್ರೆ ಇವರ ಒಳಗಿರತಕ್ಕಂತ ಕರ್ಮ ಬೀಜ ನೆನೆಸಿದ, ಚೆನ್ನಾಗಿ ನೆನೆಸಿದ, ತಾನೇ ಒಳಗಿದ್ದು ಶ್ವಾಸ ಕಾರ್ಯದ ಮೂಲಕ ಆಕ್ಟಿವಿಟಿ ಮಾಡಿಸ್ತಾ ಬಂದ. ಕೊನೆಗೆ ಅದನ್ನ ಅಪ್ಲೈ ಮಾಡಿದ, ತನ್ನ ಕರುಣೆ ಎಂಬ ಸರ್ಫನ್ನ ಸೋಫನ್ನ ಅಪ್ಲೈ ಮಾಡಿದ. ಅದು ಯಾವ್ದರ ಮೂಲಕ ಮಾಡಿದ, ಬೀಜದ ಮೂಲಕವೇ ಮಾಡಿದ. ಅದರಲ್ಲಿ ಕಲರ್ ಇತ್ತು, ಏನು ಮೊದಲನೇ ಜನ್ಮ ಹೀಗೆ, ಎರಡನೇ ಜನ್ಮ ಹೀಗೆ, ಮೂರನೇ ಜನ್ಮ ಹೇಗೆ, ಆ ಕರ್ಮದ ಬೀಜ ಹೇಗಿದೆ ಆ ಪ್ರಕಾರ ಜನ್ಮಗಳು ಕೊಡತಾ ಬಂದು ಏನ್ ಮಾಡಿದ ಅದರಿಂದ ಅಂದರೆ ಆ ನೋಡಿ ಈ ಅಂಟಿಕೊಂಡ ಈ ಸೋಪೋ ಸರ್ಫೋ ಏನಿದೆ ಕೊಳೆ ತೆಗೆಯುತ್ತಾ ಅದರ ಜೊತೆಗೆ ತಾನು ಹೊರಟೋಗುತ್ತೆ. ಹಾಗೆ ನಮ್ಮ ಏನು ಅನಾದಿ ಕರ್ಮದ ಪ್ರಾರಬ್ಧ ಏನು ಕೂತಿದೆ ಅದರ ಜೊತೆಗೆ ಲಿಂಗದೇಹವೂ ಹೊರಟೋಗುತ್ತೆ. ದೇವರ ವಿಶೇಷವಾದ ಇಚ್ಛೆ, ಅದನ್ನು ಅಂಟಿಸಬೇಕೆಂಬ ಇಚ್ಛೆ ಏನಿದೆ ಸೋಪು, ಅದು ಕೂಡ ಹೊರಟೋಗುತ್ತೆ. ಆ ಸೋಪ್ ಬಂದದ್ದೇ ಬಿಡಿಸ್ಲಿಕ್ಕೆ, ದೇವರ ಈ ಲಿಂಗದೇಹವನ್ನು ಅಂಟಿಸಬೇಕೆಂಬ ಇಚ್ಛೆ ಎಂಬ ಸೋಪ್ ಏನಾಗಿದೆ ಅದು ಬಿಡಿಸಬೇಕೆಂಬ ಉದ್ದೇಶದಿಂದಲೇನೆ ಅಂಟಿಸಿದ್ದು, ಅದರಿಂದ ಬಿಟ್ಟು ಹೋಗುತ್ತೆ, ಕೊನೆಗೆಲ್ಲ ಬಿಡಿಸ್ತಾ ಬರ್ತಾರೆ. ಅದಕ್ಕೆ ಅನಾ ಗುಣ ಕಾಲ ದೇಶವು ಕರ್ಮ ನಾನಾ ಜೀವ ಅನಾದಿಯಿಂದ ಸಿದ್ಧವೆಂದು ಅದರಲ್ಲಿ ಎಣಿಸಿ ಕಾರ್ಯಗಳೆಲ್ಲ ಸೂಕ್ಷ್ಮ ಸ್ಥೂಲ ಬಹುಗಣ ಇಲ್ಲದೆ ಕಾರ್ಯ, ಎಂಥ ಕಾರ್ಯ ನಡೀತಾ ಇದೆ ಬ್ರಹ್ಮಾಂಡದೊಳಗೂ ಒಳಗೂ ಹೊರಗೂ. ಬೆಳಿಗ್ಗಿಂದ ಸಂಜೆವರೆಗೂ ಎಷ್ಟು ಸಲ ಕಣ್ಣು ರೆಪ್ಪೆ ಹಾಕಿರ್ತೇವೆ, ಎಂದಾದ್ರೂ ಕೌಂಟ್ ಮಾಡಿದ್ವ ಎಷ್ಟು ಸಲ ಶ್ವಾಸ ಆಡಿರ್ತೇವೆ, ಅದೊಂದು ಲೆಕ್ಕ ಅವ್ರು ಕೊಟ್ರ ಅದನ್ನ ಗೊತ್ತಾಯ್ತು ಅದಿಲ್ಲ ಅದು ನಮ್ಗೆ ಗೊತ್ತಾಗತ್ತ. ನಾವು ಅಲ್ಲ ನಾವಾಗೆ ಕೌಂಟ್ ಮಾಡಿದ್ವ ಇಂದು ಮಾಡಲಿಲ್ಲ, ಕೈ ಕಾಲೆಡ್ ಸರ ಕದಲಿಸಿದ್ದು ಬೆಟ್ಟು ಮುರಿದಿದ್ದು ಹಾಗೆ ಹೀಗೆ ಇದಕ್ಕೆಲ್ಲ ಹೇಗೆ ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ ಚೆನ್ನಾಗಿ ಕಾಣ್ತಾ ಬಂದು ಒಂದು ಸಲ ಕಣ್ಣ ರೆಪ್ಪೆ ಹಾಕ್ಬೇಕಾದ್ರೂ ಅಷ್ಟು ರೂಪಗಳು ಹೊಟ್ಟಿವೆ. ಈ ತರ ಬೆಳಿಗ್ಗಿಂದ ಎಲ್ಲಾ ಇಂದ್ರಿಯಗಳ ವ್ಯಾಪಾರ ಅಷ್ಟು ನಡೀಬೇಕಾದ್ರೆ ಎಷ್ಟು ಕೋಟಿ ಕೋಟಿ ಭಗವದ್ ರೂಪಗಳು ಬಂದು ಸೂಕ್ಷ್ಮ ಕಾರ್ಯ ಸ್ಥೂಲ ಕಾರ್ಯ, ಸೂಕ್ಷ್ಮ ಕಾರ್ಯ ಸ್ಥೂಲ ಕಾರ್ಯ ಹೇಗಿದೆ? ಬಹುಗಣನೆ ಇಲ್ಲದೆ ನಡೀತಾ ಇದೆ. ಏನು ವಿಷಯ? ಬಹು ಎಷ್ಟು? ಗಣನೆ ಇಲ್ಲದೆ ಬ್ರಹ್ಮಾಂಡ ಬಾಹ್ಯ ಅಂತರ, ಅಂದ್ರೆ ಬಾಹ್ಯ ಬ್ರಹ್ಮಾಂಡ ಅಂತರ ಬ್ರಹ್ಮಾಂಡ ಪಿಂಡಾಂಡ ಬ್ರಹ್ಮಾಂಡ ಹೊರಗೆ ಎಲ್ಲದರಲ್ಲಿ ಕ್ಷಣ ಬಿಡದಲೇ ನಡೀತಾ ಇದೆ. ಅಲ್ಲೆಲ್ಲಾ ಕಡೆ ಕೂಡ ಸಾಮವಿದ್ಯವನ್ನು ಗ್ರಹಿಸಿ ಅಂತ ಸಿಲೆಬಸ್ ಕೊಟ್ರೆ. ಇವಾಗ ನಾವು ಸಾಮವಿದ್ಯ ಅಂದ್ರೆ ಏಳು ಏಳು ಕಾಲಗಳಲ್ಲಿ ಹಿಂಕಾರ ಪ್ರದ್ಯುಮ್ನ ಅಂತ ಹೇಳಿ ಕೂತ್ಕೊಂಡ್ರೆ ಸಾಕಾಗದು. ಸಾಮೋಪಾಸನ ಅಂದರೆ ಒಂದೊಂದು ಆ ಎರಡೂವರೆ ಗಂಟೆಗಳ ಕಾಲ ಪ್ರಕಾರ ಏಳು ಕಾಲಗಳೇ ನಿಮಗೆ ಉಳಿದಿದೆ. ಆ ಏಳು ಕಾಲಗಳಲ್ಲಿ ಆ ಹಿಂಕಾರ ನಾಮಕ ಸಾಮ ಪ್ರತಿಪಾದ್ಯ ಯಾರು ಪ್ರದ್ಯುಮ್ನ ಎರಡು ಉಷಃಕಾಲದಲ್ಲಿ ಎರಡೂವರೆ ಗಂಟೆ ಕಾಲದಲ್ಲಿ ಆತನ ನೆನೆಯೋ ಕಾಲಕ್ಕೆ ಆತನಿಂದ ಎಲ್ಲೆಲ್ಲಿ ನಾವು ಹೇಳಿದ್ದೇನು ಬರೇ ಕಾಲದಲ್ಲಿದ್ದಾನೆ ಪಶುಗಳಿಗಾಶ್ರಯ ಅಂತ ಒಂದು ಹೇಳಿದ್ವಷ್ಟೇ. ಆತನ ಗುಣಗಳ ಚಿಂತನೆ ಪಟ್ಟಿಕೊಟ್ಟು ಎಷ್ಟು ಚಿಂತನೆ ಮಾಡಿ ಅಂತ. ಆದರೆ ಆತನ ಕಾರ್ಯ ಹೇಳಿದ ಒಂದೇ ಕಾರ್ಯ ಹೇಳಿದ್ ಪಶುಗಳಿಗಾಶ್ರಯ ಅಂತ ಇಷ್ಟು ಮಾತ್ರ ಹೇಳಿದ್ದು. ಇಷ್ಟೇ ಅಲ್ಲ, ಬ್ರಹ್ಮಾಂಡ ಒಳ ಪಿಂಡಾಂಡದಲ್ಲೂ ಬ್ರಹ್ಮಾಂಡದಲ್ಲೂ ಹಿಂಕಾರ ನಾಮಕ ಪ್ರದ್ಯುಮ್ನ ವ್ಯಾಪಾರ ಅದ್ಭುತ. ಅದು ಸಾಮವಿದ್ಯಾದಲ್ಲಿ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ. ಅದನ್ನ ಗ್ರಹಿಸಿ ಹಾಗೆ ಎಲ್ಲ ಏಳು ರೂಪಗಳ ವ್ಯಾಪಾರ ಎಲ್ಲಿ? ಪಿಂಡಾಂಡದೊಳಗೆ ಹಿಂಕಾರ ನಾಮಕ ಸಾಮ ಪ್ರತಿಪಾದ್ಯನ ಭಗವಂತನ ವ್ಯಾಪಾರ ಏನು, ಬ್ರಹ್ಮಾಂಡದೊಳಗೆ ವ್ಯಾಪಾರ ಏನು? ಅಲ್ಲದು ನೀವು ಹೇಳಿಲ್ಲಲ್ಲ, ಮುಂದೆ ಹೇಳ್ತೀವಿ. ಮುಂದೆ ವಿಶೇಷವಾಗಿ ಶಾಸ್ತ್ರದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ, ಪ್ರಕಾಶ ಸಂಹಿತಾದಿಗಳಲ್ಲಿ ಬ್ರಹ್ಮಾಂಡ ಪುರಾಣದಲ್ಲಿ ಎಲ್ಲ ಹೇಳಿದ್ದಾರೆ. ಅದನ್ನು ನಾವು ಹೇಳುತ್ತೇವೆ, ಅದನ್ನು ತಿಳ್ಕೊಳ್ಳಿ ಎಂದು ಅದನ್ನು ಹೇಳುತ್ತಾರೆ. ಗಣನೆ ಇಲ್ಲದ ಇಲ್ಲದೆ ಬ್ರಹ್ಮಾಂಡ ಬಾಹ್ಯಾಂತರ. ಹೌದಾ? ಹಾಗಾದ್ರೆ ನಮ್ಮ ಜೀವನ ಎಲ್ಲ ಇದು ಚಿಂತನೆ ಮಾಡೋದ್ರಲ್ಲೇ ಹೋಗ್ಬಿಡುತ್ತಲ್ಲ ಅಂದ್ರೆ ಕ್ಷಣ ಬಿಡದಲೇ ಅಂದ್ರು. ನೀ ಹುಟ್ಟಿದ್ದೇ ಅದಕ್ಕೆ ಪರ್ಪಸ್ ಏನು ಅಂತ ನೋಡಿಕೋ. ಏನಾಗಿದೆ ನಮಗೆ? ಬದುಕೋದೇ ಪರ್ಪಸ್ ಆಗಿಬಿಟ್ಟಿದೆ. ಆ ಬದುಕಲಿಕ್ಕೆ ಸುಖವಾಗಿ ಬದುಕೋದೇ ಪರ್ಪಸ್ ಆಗಿದೆ. ಬರೀ ಬದುಕೋದೇ ಪರ್ಪಸ್ ಆಗ್ಲಿಲ್ಲ, ಸುಖವಾಗಿ ಬದುಕೋದೇ ಪರ್ಪಸ್ ಆಗಿದೆ. ಸುಖವಾಗಿ ಬದುಕೋದು ಪರ್ಪಸ್ ಆಗಿಲ್ಲ, ಬಹಳ ಸುಖವಾಗಿ ಬದುಕೋದು ಪರ್ಪಸ್ ಆಗಿದೆ. ಆ ಬಹಳ ಅಂದೋದೇ ಬಹಳ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಆ ಬಹಳ ಸುಖವಾಗಿ ಬದುಕಲಿಕ್ಕೆ ಬೇಕಾದ ದುಡ್ಡು ಸಂಪಾದನೆ ಮಾಡಲಿಕ್ಕಾಗಿ ಇಡೀ ಜೀವನ ಮುಡುಪಿಡ್ತಾ ಇದೆ. ಇಡೀ ಜೀವನ ದುಡ್ಡು ಸಂಪಾದನೆ. ಆ ದುಡ್ಡು ಸಂಪಾದನೆಗಾಗಿ ಉದ್ಯೋಗವೋ ವ್ಯಾಪಾರವೋ ಏನೋ ಒಂದು, ಅದಕ್ಕಾಗಿ ಓದು. ಇಡೀ ಬದುಕೆಲ್ಲ ಓದಿಗೆ ನೀರೆರೆದು, ಆ ಓದು ಮುಗಿದ ಮೇಲೆ ಅದರಿಂದ ಬಂದ ಒಂದೇ ಒಂದು ಫ್ರೂಟ್ ಯಾವುದು ಅಂದ್ರೆ ದುಡ್ಡು. ಆ ದುಡ್ಡಿಗಾಗಿ ನಾನಾ ಜನರ ಕಾಲು ಕೆಳಗೆ ಬಿದ್ದು ಇನ್ನೊಂದು ಮತ್ತೊಂದು ಮಾಡಿ ಒಟ್ಟಾರೆ ಬೆಳಿಗ್ಗೆ ಹೋದವರು ರಾತ್ರಿ ಪರ್ಯಂತ ದುಡಿಯೋದರಲ್ಲೇ ಇದ್ದು ಗುರಿ ದುಡ್ಡು ದುಡ್ಡು ದುಡ್ಡು. ಆ ದುಡ್ಡಿನಿಂದ ಸುಖ, ದುಡ್ಡಿನಿಂದ ಸುಖ, ದುಡ್ಡು ನೋಡಿ ಸುಖ ಅಲ್ವಾ? ವಿದ್ಯಾಮಾನರು ಹೇಳ್ತಾ ಇದ್ರು ಎರಡು ರೀತಿ ಸುಖ ಇಲ್ಲಿ ಸಿಗ್ತಾ ಇದೆ. ದುಡ್ಡಿನಿಂದ ಬರುವ ಸುಖ ಅಂದ್ರೆ ನಾನಾ ವಸ್ತುಗಳು ಏನೋ ತಗೊಂಡು ಅದರಿಂದ ಬರುವ ಸುಖ ಒಂದಯ್ಯ. ಅದಕ್ಕಿಂತ ಹೆಚ್ಚು ಬೆಳಿಗ್ಗೆದ್ದು ಪಾಸ್ಬುಕ್ ತೆಗೆದು ನೋಡ್ಕೊಂಡಾ ಇರ್ತೀರಲ್ಲ, ಅದರಲ್ಲಿ ಬರುವ ಸುಖ ಇದ್ಯಾವುದು ಬರಲ್ಲ ಅಂತ ಹೇಳ್ತಾರೆ. ಅವರೇ ಮಾತಾಡ್ತಾರೆ. ಪುಸ್ತಕ ತೆಗೆದು ನೋಡ್ತೀರಲ್ಲ ದಿನಾಗೂ, ಆದ್ರೆ ಇಷ್ಟಿದೆ ಇಷ್ಟಿದೆ ಇಷ್ಟಿದೆ, ಅದೇ ಕೊನೆಗೆ ಇಷ್ಟಿದೆ ಅಂದ್ರೆ ನಾವು ಹೊಟ್ಟೋಗ್ತೀವ ಅಲ್ಲ, ಅಲ್ಲ ಹಾಗೆ ಕೂತಿರ್ತಾರೆ ಇರಲ್ಲ. ಒಟ್ಟಾರೆ ನಾನು ಈ ಜೀವನದಲ್ಲಿ ಅಂದ್ರೆ ಇಷ್ಟು ಸಂಪಾದನೆ ಮಾಡಿದೆ, ಇಷ್ಟು ಕಾಲ ಚೆನ್ನಾಗಿರಬಹುದು, ಇನ್ನಷ್ಟು ಸಂಪಾದನೆ ಮಾಡಿದ್ರೆ ಇನ್ನಷ್ಟು ಕಾಲ ಎಷ್ಟು ತಂದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ತಕ್ಕಂತೆ ಮೆಂಬರ್ಸ್ ಬೆಳೀತಾ ಇರ್ತಾರೆ ಮನೆಯಲ್ಲಿ. ನಾನೊಬ್ಬನು ಚೆನ್ನಾಗಿರ್ಬೇಕಾದ್ರೆ ಇಷ್ಟು, ಇವರೆಲ್ಲ ಚೆನ್ನಾಗಿರ್ಬೇಕಾದ್ರೆ 24 ಮತ್ತೆ ಆ ಪ್ರಕಾರ ಅವರಲ್ಲಿಗೆ ಬೇಕಾದ್ರೆ ಎಷ್ಟು ದುಡ್ಡು. ಕೊನೆಗೆ ನಾವು ಬ್ಯುಸಿ ಆಗಿದ್ದೇನೋ ಖಂಡಿತ, ದೇವರು ಹೇಳಿದ್ರು ಬಿಸಿಯಾಗಿರುವ ಕ್ಷಣ ಬಿಡದಲ್ಲಿ ಅಂದ್ರು, ಕ್ಷಣ ಬಿಡದಲ್ಲಿ ದುಡ್ಡು ಸಂಪಾದನೆ ಮಾಡುವುದರಲ್ಲೇ ಸಂಪಾದನೆ, ಅಸತ್ಯವಾದ ವಿಚಾರ ಅಲ್ವಾ. ಕೊನೆಗೆ 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 ದುಡ್ಡು ಸಂಪಾದನೆ ಮಾಡಿ ಜೀವನದ ಗುರಿ ಏನು ಅಂದ್ರೆ ದುಡ್ಡು 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 ಅಂತ. ಅದಕ್ಕಾಗಿ ಎರಡು ರೀತಿ ದುಡ್ಡು, ಲೌಕಿಕ ಮಾಡಿ ದುಡ್ಡು ಸಂಪಾದನೆ, ವೈದಿಕದಲ್ಲಿ ದುಡ್ಡು ಸಂಪಾದನೆ, ಎರಡು ರೀತಿ ದುಡ್ಡು ಸಂಪಾದನೆ ಅಲ್ವಾ. ವೈದಿಕ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರೆ ನಾವು ದುಡಿತಾ ಇರ್ತೀವಿ, ಲೌಕಿಕ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರೆ ನೀವು ದುಡಿತಾ ಇರ್ತೀರಾ. ಗುರಿ ಒಂದೇ, ಮಾರ್ಗ ಬೇರೆ ಅಷ್ಟೇ. ಇದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಕೊಟ್ಟರು, ದುಡ್ಡು ಸಂಪಾದನೆ ಮಾಡೋದೇ ವೈದಿಕದಲ್ಲಿ ಮಾಡಿದ್ದಾರೆ, ಸ್ವಲ್ಪ 5% ಜಾಸ್ತಿ ಅಷ್ಟೇ. ಇರಲಿ, ಕೊನೆಗೆ ತಲೆ ಕಡೆಗೆ ದುಡ್ಡು ಇಟ್ಕೊಂಡು ಮಲ್ಕೊಂಡು ಸತ್ತು ಹೋಗೋದಷ್ಟೇ. ಅದಕ್ಕೆ ಹೇಳ್ತಾ ಇದ್ದಾರೆ ಇದೆಲ್ಲ, ಇದಕ್ಕೆ ಇದಕ್ಕೆ ಬರಬೇಕಾದರೆ ದೊಡ್ಡವರಾದ ರುದ್ರದೇವರ ಅನುಗ್ರಹ ಆಗಬೇಕು, ಪರಮ ವಿರಕ್ತರಾದಂತಹ ಅವರ ಅನುಗ್ರಹ ಆದರೆ ಹೊರತು, ಅಯ್ಯೋ ನಾನು ಹುಟ್ಟಿದ್ಯಾಕೆ, ನಾನು ಭಗವಂತನ ಚಿಂತನೆ ಮಾಡಲಿಕ್ಕೇನೆ ಹುಟ್ಟಿದ್ದು, ಅದಕ್ಕೆ ಮಿನಿಮಮ್ ಎಷ್ಟು ಬೇಕೋ ಅಷ್ಟು ಸಾಕು, ಹೊರಟೋಗೋಣ ಹೊರಟು ಹೋಗೋಣ ಹೊರಟು ಹೋಗೋಣ ಅಂತ ಆ ಥರ ಪ್ರವೃತ್ತಿ, ಸದಾ ಭಗವಂತನ ಚಿಂತನೆ ಮಾಡುವುದೇ ನನ್ನ ಜೀವನದ ಪರ್ಪಸ್, ಎಲ್ಲಿ ಬಂದೆ, ಏನು ಮಾಡ್ತಾ ಇದ್ದೀನಿ, ಏನ್ ಕಾಲ ಕಳೀತಾ ಇದ್ದೀನಿ, ಈ ಒಳಗೆ ಕುದಿಯಾಟ ಕೊಟ್ಟು 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 ವ್ಯಕ್ತಿಯನ್ನ ಹಾಗೆ ಮೇಲಕ್ಕೆ ಕರಕೊಂಡು ಬರುವುದೇ ಹರಣ ಅನುಗ್ರಹದಿಂದ. ಅಖಂಡ ಸ್ಮೃತಿ ಬರುತ್ತೆ, ನಾನು ಬಂದದ್ದೇ ಇದಕ್ಕೆ, ಬಂದದ್ದೇ ಇದಕ್ಕೆ ಸದಾ ನೆನಪಿರಬೇಕು, ಅದು ಮರ್ತೋಗ್ತಾ ಇರ್ತೀವಿ ನಾವು. ಯಾವಾಗ ಬರುತ್ತೆ, ರುದ್ರದೇವರ ಅನುಗ್ರಹದಿಂದ ಕ್ಷಣ ಬಿಡದಲೆ ಸಾಮವಿದ್ಯವನ್ನು ಗ್ರಹಿಸಿ ಎಲ್ಲೆಲ್ಲಿ ಉಪಾಸನೆ ಮಾಡಬೇಕು ಅಂದ್ರೆ ಇನಮಂಡಲದಲ್ಲಿ ಉಪಾಸನೆ, ಸೂರ್ಯಮಂಡಲದಲ್ಲಿ ಏಳು ರೂಪಗಳ ಉಪಾಸನೆ, ಹಾಗೆ ಹೃದ್ವನಜದಲ್ಲಿ ಇದೇ ವಿಧದಲ್ಲಿ ತಿಳಿದು. ನಮ್ಮ ಹೃದಯ ಮಂಡಲದಲ್ಲೂ ಸೂರ್ಯಮಂಡಲ, ಹೃದಯ ಕಮಲದಲ್ಲೂ ಸೂರ್ಯಮಂಡಲ, ಅಲ್ಲೂ ಸೂರ್ಯಮಂಡಲ, ಎರಡೂ ಕಡೆ ಒಂದೇ ರೀತಿ ಭಗವಂತ ಇದ್ದಾನೆ. ಆತನ ತಿಳಿದು ಏನು ಹೇಳುತ್ತಾನೆ, ಉಪಾಸನೆ ಮಾಡು. ಏನು ಉಪಾಸನೆ ಅಂದ್ರೆ ಈ ಹೇಳಿದ ಎಲ್ಲ ಗುಣಗಳ ಉಪಾಸನೆ. ಪಟ್ಟಿ ಕೊಟ್ರಲ್ಲ, ದೊಡ್ಡ ಪಟ್ಟಿ ಕೊಟ್ರು. ಏನೇನು ಕೊಟ್ರು ಅದು ಚೆನ್ನಾಗಿ, ಹೇ ಸ್ವಾಮಿ ಇಂದ್ರ ಶ್ಯಾಮ ಶಬಲವರ್ಣ, ಅದ ಮೇಲೆ ಅತ್ಯಣು ನಿಸ್ಸೀಮ ಇಂದ್ರಿಯಗಳಿಗ ಗೋಚರ ಪುರುಷ ವ್ಯಾಮೋಹ ಪುಟ್ಟಿಸುವ ಈತನೇ ಇಷ್ಟ ದೈವ, ಲಿಸ್ಟ್ ಕೊಟ್ಟಲ್ಲ. ಈ ಗುಣಗಳ ಚಿಂತಿಸು, ಎಷ್ಟಪ್ಪ ಎಷ್ಟು ಪಟ್ಟಿ ಕೊಡ್ರಿ, ಒಂಥರ ಲೆಕ್ಕ ಕೊಡ್ರಿ, 30 ಭಾಗವತ ಧರ್ಮಗಳು. ಆ ಗುಣಗಳನ್ನ ಉಪಾಸನೆ ಎಲ್ಲಿ, ಸೂರ್ಯಮಂಡಲದಲ್ಲೂ ನಮ್ಮ ಹೃದಯ ಮಂಡಲದಲ್ಲೂ ಮಾಡಬೇಕು. ಒಟ್ಟಾರೆ ಭಾಗವತ ಬಂತ, ಈಗ 30 ಭಾಗವತ ಧರ್ಮಗಳು ಬಂದ್ರೆ ದೇವರ ಅನುಗ್ರಹ ಮಾಡ್ತಾರೆ ಅಂದ್ರು, ಹೇಗೆ ತಂದುಕೋಬೇಕೋ ಗೊತ್ತಿಲ್ಲ. ನಾವಂತೂ ಹೇಳ್ಬಿಡ್ತೀವಿ ನೋಡ್ರಿ, ಸಾರ್ವಧಾರದಲ್ಲಿ ಹೇಳಿದೀವಿ ನಾವು, ಅರಣ್ಯಕಥಾ ಹೇಳಿದ್ದಾರೆ, ದೇವರು ಹೇಳಿದ್ದಾರೆ, 30 ಭಾಗವತ ಧರ್ಮಗಳು ಬರಬೇಕು ನಿಮಗೆ. ಹೇಗೆ ಕೇಳ್ರಿ, ಏನು ತಿತಿಕ್ಷ ಸಹನ ಶಕ್ತಿ ಬರಬೇಕು ನಿಮಗೆ, ತಂದುಕೋಬೇಕು ನೀವು. ಆಯ್ತು ಸ್ವಾಮಿ, ನಾಡಿನ ತಂದ್ಕೊಂಡ್ಬಿಡ್ತೀವಿ, ಎಲ್ಲಿಂದ ತಂದ್ಕೋಬೇಕು ಏನು ಗೊತ್ತೇ ಇಲ್ಲ, ಯಾವ ಅಂಗಡಿಯಾಗಿ ಸಿಗುತ್ತೋ. ಅದಕ್ಕೆ ಹೇಳ್ತಾ ಇದ್ದಾರೆ, ಕೊಡೋನವನು ಸ್ವಲ್ಪ ತಂದುಕೊಳ್ಳಿ, ನಿಮಗೆ ಬರಬೇಕು ಅಂತ ಹೇಳಿದ್ರಷ್ಟೇ ನಾವು ಓಡ್ಲಿಕ್ಕೆ ಶುರು ಮಾಡಿ ಸ್ವಲ್ಪ ನಿಲ್ಲಿ ಅಂತ ಹೇಳಿದ್ರು. ನೀವೇ ತಂದುಕೊಳ್ಳಿಕ್ ಆಗುತ್ತೆ ಅಂತ ನಾವು ಹೇಳಿದ್ದಲ್ಲ, ನಿಮಗೆ ಬರಬೇಕಾಗಿದ್ದು 30 ಗುಣ, ಕೊಡೋ ನಾಥ ಒಬ್ಬನಿದ್ದಾನೆ ಅವನ ಕಾಲು ಹಿಡಿಯಿರಿ. ಏನಂತ 30 ಗುಣಗಳ ಹೆಸರಿಟ್ಟುಕೊಂಡ, ನಮಗೇನು 30 ಗುಣಗಳು ಬೇಕು ಅಂತ ಗುಣಗಳ ಹೆಸರಿಟ್ಟುಕೊಂಡ ಅಪ್ರಾಕೃತ ಗುಣವಂತ ಭಗವಂತ, ಆತನ 30 ಗುಣಗಳನ್ನ ಈ ತರ ಸೂರ್ಯಮಂಡಲದಲ್ಲೂ ಏಳು ರೂಪಗಳಲ್ಲಿ 30 ಗುಣಗಳ ಚಿಂತನೆ, ಹೃದಯ ಮಂಡಲದಲ್ಲೂ ಏಳು ರೂಪಗಳಲ್ಲಿ 30 ಗುಣಗಳ ಚಿಂತನೆ, ಈ ರೀತಿ ಸಾಮವಿದ್ಯವನ್ನ ಗ್ರಹಿಸಿ ಉಪಾಸನೆ ಮಾಡಿ ಮುಂದೆ ಫಲ ಏನು, ಇಷ್ಟು ಮಾಡಿದ್ದು ಕಷ್ಟಪಟ್ಟಿದ್ದಕ್ಕೆ ಗುಣವಂತ ನಾವು ಅಂದ್ರೆ 30 ಗುಣಗಳನ್ನ ಪಡಿ. ಇಷ್ಟು ಹೇಳಿದ್ದೇನು ಇಡೀ ಭಾಗವತದ 30 ಭಾಗವತ ಧರ್ಮಗಳು ತಂದುಕೋಬೇಕು ಹೇಗೆ ಎಂಬುದರ ವ್ಯಾಖ್ಯಾನ. ಸಿಂಪಲ್, ಸೂರ್ಯಮಂಡಲ ಮಧ್ಯವರ್ತಿಯಾದ ನಮ್ಮ ಹೃದಯ ಮಂಡಲ ಮಧ್ಯವರ್ತಿಯಾದ ಬಿಂಬನನ್ನೇ ಅಲ್ಲಿದ್ದಾನೆ ಅಂತ ತಿಳಿದು, ಅಲ್ಲಿ ಏಳು ರೂಪಗಳಲ್ಲಿ ಇಲ್ಲೂ ಏಳು ರೂಪಗಳಲ್ಲಿ 30 ಗುಣಗಳ ಗುಣರೂಪಿಯಾದ ಭಗವಂತನ ಚಿಂತನೆ ಮಾಡಿ ಗುಣಪಡಿ, ಗುಣವಂತನಾಗು. ಆ ಗುಣಗಳು ನಿನ್ನಲ್ಲಿ ದೇವರು ಪ್ರಕಟ ಮಾಡುತ್ತಾನೆ, ಅವಾಗೇನಾಗುತ್ತೆ, ಭವ ಬೀಜವ ನೀವು. ಆ 30 ಗುಣಗಳು ಬಂತ, ಒಳಗಿರತಕ್ಕಂತಹ ಬಿಂಬನಲ್ಲಿ ಸೂರ್ಯಮಂಡಲದಲ್ಲಿ ಅಲ್ಲೇ ಯಾಕೆ ಬಿಂಬ ಸಾಕಲ್ಲ ಸೂರ್ಯಮಂಡಲ ಯಾಕೆ ಅಂದ್ರೆ ಧಿಯೋ ಯೋನ ಪ್ರಚೋದಯಾತ್. ಈ ಸ್ವಾಮಿಯೇ ಹೊರಗಿಂದ ನಿಂತು ಪ್ರಚೋದನೆ ಮಾಡಿ ಒಳಗೆ ಬಂದು ತಾನು ಒಳಗೆ ಕಾರ್ಯ ನಡೆಸ್ತಾನೆ. ಹೊರಗಿಂದ ಪ್ರಚೋದನೆ ಮಾಡುತ್ತಾನೆ, ಒಳಗಿಂದ ಕಾರ್ಯ ನಡೆಸ್ತಾನೆ. ಅದರಿಂದ ಎರಡೂ ರೂಪಗಳಲ್ಲಿ ಮೂವತ್ತು ಮೂವತ್ತು ಗುಣಗಳ, ನಮ್ ಮಿನಿಮಮ್ ನಮಗೆ ಮೂವತ್ತು ಬೇಕು, ಎಷ್ಟು ಗೊತ್ತಿಲ್ಲ, ಮೂವತ್ತಾದ್ರೂ ಚಿಂತನೆ ಮಾಡಿ ಆ ಮೂವತ್ತು ಗುಣಗಳ ಚಿಂತನೆ ಮಾಡಿ ಸಾಮ ಚಿಂತನೆ ಮೂಲಕ ಮೂವತ್ತು ಗುಣಗಳ ಚಿಂತನೆ ಮಾಡಿ ಗುಣವಂತನಾಗು. ಆ ದೇವರು ಆ ಗುಣಗಳನ್ನು ನೀನು ಚಿಂತನೆ ಮಾಡಿದರೆ ನಿನ್ನಲ್ಲಿ ಮೂವತ್ತು ಗುಣಗಳು ಪ್ರಕಟ ಮಾಡುತ್ತಾನೆ. ಪ್ರಕಟ ಮಾಡುತ್ತಾನೆ ಅಂದರೆ ಒಂದೊಂದು ಒಂದೊಂದು ಗುಣ ಬರುತ್ತೆ. ಹೇಳ್ತೀವಲ್ಲ, ಅಪ್ಪ ಅವರಿಗೆ ಸಿಟ್ಟೇ ಬರಲ್ರಿ, ಕ್ರೋಧರಹಿತ ಒಂದು ಗುಣ, ಏನೇ ಮಾಡಲಿ ಸಿಟ್ಟೇ ಬರಲ್ಲ, ನಗ್ತಾ ಇರ್ತಾರೆ. ವಿದ್ಯಾಮಾನ್ಯರಿಗೆ ಒಂದು ಸಲ ಸಭೆಗೆ ಎಲ್ಲಿಗೆ ಹೋಗಿದ್ದರಂತೆ. ಹೋಗಿದಾಗ ಎಲ್ಲೋ ಒಂದು ಒಬ್ಬ ವ್ಯಕ್ತಿ ವಿದ್ಯಾಮಾನ್ಯರಿಗೆ ಧಿಕ್ಕಾರ ಅಂದ್ಬಿಟ್ಟಂತೆ, ಅವರೇನು ಮಾತಾಡಿಲ್ಲಂತೆ. ಸಭೆ ಆದ ಮೇಲೆ ಆ ವ್ಯಕ್ತಿಯನ್ನು ಕರೆಸಿದರಂತೆ, ಕರೆಸಿ ಕೂಡಪ್ಪ. ಆ ವ್ಯಕ್ತಿ ಬಂದು ಹೆದರ್ಕೊಂಡಿದ್ದಾನೆ, ಏನ್ ಮಾಡ್ತಾರೋ ಏನ್ ಮಾಡ್ತಾರೋ ಏನು ಅಂತ. ನೀನ್ ಅಂದಿದ್ದಕ್ಕೆ ನನಗೆ ದುಃಖ ಇಲ್ಲ ಅಯ್ಯ, ನೀನ್ ಅನ್ಬೇಕಾದ್ರೆ ನನ್ನಲ್ಲಿ ಏನೋ ದೋಷ ಇರಬೇಕು, ನಾನು ಎಷ್ಟು ಹುಡುಕಿದ್ರು ನಂಗೆ ಕಾಣಿಸ್ತಾ ಇಲ್ಲ, ಸ್ವಲ್ಪ ತಿಳಿಸ್ಕೊಡ್ತೀಯ. ನೀ ತಿಳಿಸ್ಕೊಟ್ರೆ ತಿದ್ಕೊಳ್ತೇನೆ, ಯಾ ತಪ್ಪೇನಿದೆ, ನೀ ಹೇಳಿ ತಿದ್ಕೋಬಹುದಲ್ಲ, ಅದಕ್ಕೇನಂತೆ ಹೇಳು ಅಂದ್ರೆ ಹತ್ತು ಬಿಟ್ಟಂತೆ ಆ ವ್ಯಕ್ತಿ, ಕಾಲಿಗೆ ಬಿದ್ದು ಹತ್ತು ಬಿಟ್ಟ. ಸ್ವಾಮಿ ವಿದ್ಯಾಮಾನರಿಗೆ ಜೈವಾಗ್ಲಿ ಎಂದಿಕ್ ಹೋಗಿ ನನ್ನ ಬಾಯಿ ತಪ್ಪಿ ಬಂದ್ಬಿಡ್ತು. ಹೇಳ್ಬೇಕು ಒಂದು ವೇಳೆ ಸಿಟ್ಟಾಗ ಹೊಡಿರಿ ಬಡಿರಿ ಕಡಿರಿ ಎಷ್ಟೊತ್ತು ಸಾಂಗಳು ಒಂದ್ ಮಾತು ಹೇಳಿಬಿಟ್ರೆ ಎಲ್ಲ ಸೇರಿ ಹೊರಟು ಬಿಡ್ತಾರೆ. ಹೇಗಿದೆ ಅಂಥ ರೀತಿಯ ಪ್ರವೃತ್ತಿ, ಇದನ್ನು ಸಹನ ಶಕ್ತಿ ಅಂತ ಹೇಳ್ತಾರೆ. ಆ ಗುಣ ಪ್ರಕಟ ಆಯ್ತಾ ಇಲ್ಲ ಅಲ್ಲಿ ಮಹಾನುಭಾವರಲ್ಲಿ, ಎಂಥ ಇದೆ ಸಹನ ಶಕ್ತಿ ಇದೆ ಅಲ್ವಾ. ಸ್ವಾಮಿ ಪ್ರಕಟ ಮಾಡಿದ, ಅದು ಜಗತ್ತಿಗೆ ಪ್ರಕಾಶ ಕಾಣಿಸ್ತದೆ, ಎಷ್ಟು ಚೆನ್ನಾಗಿದೆ. ಹಾಗೆ ಅದಕ್ಕೆ ಅದೇ ನಮ್ಮಲ್ಲಿ ಬಂದ್ರೆ ನಮ್ಮ ಜೀವನದಲ್ಲೂ ಕೂಡ ಒಳ್ಳೆ ಒಳ್ಳೆ ಭಗವಂತ ಪೂರ್ಣಾನುಗ್ರಹ ಮಾಡುವಂತಹ ಪಡೆಯುವಂತಹ ಸಾಧನೆ ನಡೆಯುತ್ತೆ. ಅದು ಒಂದು ಶಬ್ದದಲ್ಲಿ ಗುಣವಂತ ನಾವು ಮೊದಲಿಟ್ಟು ಇಷ್ಟು ಒಂದೊಂದು ಗುಣ ಬಂದ್ರೇನೆ ಜೀವನದಲ್ಲಿ ಅಷ್ಟು ನಮ್ಮಲ್ಲಿ ಅದರ ಇಂಪ್ಯಾಕ್ಟ್ ಬಂದ್ರೆ, ಮೂವತ್ತು ಗುಣಗಳು ನಮ್ಮಲ್ಲಿ ಮೂಡಿ ಬಂದ್ರೆ ನಮ್ಮ ಸಾಧನೆ ಹೇಗಾಗಬೇಕು, ಜೆಟ್ ಪ್ಲೇನ್ ತರ ಓಡತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಗುಣವಂತನಾಗು ಭವ ಬೀಜವ ನೀಗು. ಅದರಿಂದ ಭಗವಂತ ಸಾಮವಿದ್ಯೆಯ ಮೂಲಕ ತನ್ನ ಗುಣಗಳ ಚಿಂತನೆಯನ್ನು ಕೊಟ್ಟು ಆ ಗುಣಗಳ ಚಿಂತನೆಯ ಮೂಲಕ ನಿನ್ನಲ್ಲಿ ಗುಣಗಳನ್ನು ಮೂಡಿಸಿ ಆ ಗುಣಗಳನ್ನು ಮೂಡಿಸುವುದರ ಮೂಲಕ ಭವ ಬೀಜವ ನೀಗತಾ ಇದ್ದಾನೆ. ಇಷ್ಟು ಅಲ್ಲಿ ಕನೆಕ್ಷನ್. ದೇವರು ನಮಗೆ ಲಿಂಗ ದೇಹದ ಸಂಪರ್ಕ ಕೊಟ್ಟು ಆ ಲಿಂಗ ದೇಹವನ್ನು ಕಳೆಯೋ ರೀತಿ ಹೇಗೆ, ದಿಸ್ ಇಸ್ ದಿ ಕನ್ಕ್ಲೂಷನ್ ಅಂತ ಕೊಟ್ಬಿಟ್ಟು. ಹೌದಾ, ಸರಿ. ಹಾಗಾದರೆ ಆ ಏಳು ರೀತಿಯಾದ ಭಗವದ್ ರೂಪ ಏಳು ಕಡೆ ಅಲ್ಲಿ ಸೂರ್ಯಮಂಡಲದಲ್ಲಿ ನಿಂತಿದೆ, ನಮ್ಮ ಹೃದಯದಲ್ಲೂ ಏಳು ರೂಪದಲ್ಲಿ ನಿಂತಿದೆ. ಹೌದಾ, ಅಲ್ಲಿ ಗುಣಗಳು ಚಿಂತನೆ ಮಾಡೋಣ. ಇನ್ನೇನು ಕ್ಲಾರಿಟಿ ಬಂದಿಲ್ಲ. ತೃಣ ಮೊದಲಾದ ದ್ರವ್ಯದಲ್ಲಿ ಯೋಚಿಸು. ಆ ಸಾಮ ಪ್ರತಿಪಾದ್ಯನಾದ ಭಗವಂತನೇ ಹುಲ್ಲು ಮೊದಲುಕೊಂಡು ಪ್ರತಿಯೊಂದು ಕಡೆ ಏಳು ಸಾಮರೂಪಗಳಿಂದ ನಿಂತಿದ್ದಾನೆ. ಹುಲ್ಲು ಮೊದಲುಕೊಂಡು ಪ್ರತಿಯೊಂದು ಕಡೆ ಏಳು ಸಾಮರೂಪಗಳಿಂದ ಇದ್ದಾನೆ. ಏಳು ಸಾಮರೂಪಗಳಿಂದ ಪ್ರತಿಯೊಂದು ಸ್ಥಳದಲ್ಲಿ ಪ್ರತಿಯೊಂದು ಜೀವರಲ್ಲಿ ಏಳು ಸಾಮರೂಪಗಳಿಂದ ಇದ್ದಾನಲ್ಲ, ಏನು ಕೆಲಸ ಅಲ್ವಾ. ವಡಿನ ಪರ್ಪಸ್ ಅಂದ್ರೆ ಏಳು ಕಾಲಗಳಲ್ಲಿ ಆ ಜೀವಿಗೆ ಏಳು ಸ್ಥಿತಿಗಳನ್ನು ಕೊಡುತ್ತಾನೆ, ರಕ್ಷಣೆ ಮಾಡುತ್ತಾ ಬರುತ್ತಾನೆ. ಏಳು ರೀತಿಯಾಗಿ ಒಂದು ಕಡೆ ಏನು ಹೇಳಿದ್ರು, ಏಳು ರೀತಿಯಾದ ಜೀವರನ್ನ ಏಳು ರೂಪಗಳಿಂದ ರಕ್ಷಣೆ ಮಾಡುತ್ತಾನೆ ಅಂತ ಹೇಳಿದ್ದು ಒಂದ್ ಐಟಮ್ ಅಷ್ಟೇ. ಪ್ರತಿಯೊಬ್ಬ ಜೀವರಾಶಿಯನ್ನ ಏಳು ರೂಪಗಳಿಂದ ಏಳು ಕಾಲಗಳಲ್ಲಿ ರಕ್ಷಣೆ ಮಾಡುತ್ತಾ ಇದ್ದಾನೆ ಎಂಬುದು ಪ್ರಧಾನ. ಅಂದ್ರೆ ಕೊನೆಗೆ ಅಲ್ಲಿ ಹಿಂಕಾರ ನಾಮಕ ಸಾಮ ಪ್ರತಿಪಾದ್ಯ ಭಗವಂತ ಪ್ರದ್ಯುಮ್ನ ಯಾರಿಗೆ? ಪಶುಗಳಿಗೆ ಆಧಾರ ನಮಗಲ್ಲ. ಸೊ ಐ ಆಮ್ ನಾಟ್ ಕನೆಕ್ಟೆಡ್ ವಿತ್ ದಟ್. ಅದು ಪಶುಗಳೇ ಪ್ರಸ್ತಾವ ಮನುಷ್ಯರಿಗೆ ನಮಗೋಸ್ಕರ. ಮಿಕ್ಕದೆಲ್ಲ ಅವರವರಿಗಷ್ಟೇ. ನನ್ನ ಕನೆಕ್ಷನ್ ಎಲ್ಲಿ ಯಾವ ರೂಪ ನಾ ಚಿಂತನೆ ಮಾಡಲಿ ಅಂದ್ರೆ ಕೊನೆಗೆ ಕನ್ಕ್ಲೂಷನ್ ಅವರವರ ಇಂಡಿವಿಜುವಲ್ ಕನ್ಕ್ಲೂಷನ್ ಬಂದ್ಬಿಡ್ತಾ ಇರುತ್ತೆ. ಈ ಏಳು ರೂಪದಲ್ಲಿ ಇಂಪಾರ್ಟೆಂಟ್ ಯಾವ್ದು ನನಗೆ? ನನ್ನ ಟೈಮ್ ಪ್ರಕಾರ ಯಾವ್ದು? ಒಂದು ಸ್ಮರಣೆ ಮಾಡಿದ್ರೆ ಅದೇ ನನ್ನ ಸಂಬಂಧಪಟ್ಟದ್ದು ಪ್ರಸ್ತಾವ ವಾಸುದೇವ ಮನುಷ್ಯರಿಗೆ. ಸೊ ನೋ ಪ್ರಾಬ್ಲಮ್, ಈ ಕನ್ಕ್ಲೂಷನ್ ಬರಬೇಡಿ. ಅದು ಒಂದು ಸಲ ಒಂದೊಂದು ರೂಪವು ಪ್ರತ್ಯೇಕ ಒಂದೊಂದಕ್ಕೂ ನಿಯಾಮಕ. ಏಳು ರೂಪಗಳು ಸೇರಿ ಪ್ರತಿಯೊಬ್ಬರಿಗೂ ನಿಯಾಮಕ, ಪ್ರತಿಯೊಂದು ಪದಾರ್ಥಕ್ಕೂ ನಿಯಾಮಕ. ಅದು ದಾಸರಾದ್ರೆ ಕರುಣೆ ಆಗದ ಹೊರತು ಅರ್ಥ ಆಗಲ್ಲ. ನೋಡ್ತಾ ಇರ್ತೀವಿ ಒಂದು ಹುಲ್ಲು, ಅವ್ರು ಹೇಳಿದ್ರೆ ತೃಣ ಅಂತ ಹೇಳಿದ್ರಲ್ಲ, ಒಂದು ಹುಲ್ಲು ಕಡ್ಡಿ ಬೆಳೆದದ್ದೇನೋ ಒಂದು ಕಡೆ, ಬೆಳೆದದ್ದೇನೋ ಒಂದು ಕಡೆ, ಆ ಹುಲ್ಲು ಕಡ್ಡಿ ತುಂಡಾದದ್ದು ಒಂದು ಕ್ಷಣದಲ್ಲಿ, ಬೆಳೆದದ್ದು ಏಳ ಕಾಲದಲ್ಲಿ ಭಗವಂತ ಎಷ್ಟೆಷ್ಟು ಬೆಳಿಬೇಕು, ಏನೇನು ಬೆಳಿಬೇಕು, ಹೇಗೆ ಬೆಳಿಬೇಕು, ಹೀಗೆ ಬೆಳಿಬೇಕಾ, ಹಾಗೆ ಬೆಳಿಬೇಕಾ. ಒಂದು ತೃಣ ಸ್ಟ್ರೈಟ್ ಆಗೇ ಇರುತ್ತೆ, ಒಂದು ಹೀಗೆ ಬಗ್ಗಿರುತ್ತೆ, ಒಂದು ಹೀಗಿರುತ್ತೆ, ಹಾಗಿರುತ್ತೆ, ನಾನಾ ರೀತಿಯಾಗಿರುತ್ತೆ. ಕೆಲವರ ಮೇಲೆ ಹೆಜ್ಜೆ ಹಾಕಿ ತುಳ್ಕೊಂಡು ಹೋಗ್ತಾನೇ ಇರುತ್ತಾರೆ, ಕೆಲವರ ಮೇಲೆ ಹೆಜ್ಜೆ ಹಾಕ್ಲಿಕ್ಕೆ ಆಗಲ್ಲ, ಎಲ್ಲೋ ಬೆಳೆದಿರುತ್ತೆ. ಅಲ್ಲಿ ಹೆಜ್ಜೆ ಹಾಕ್ಲಿಕ್ಕೆ ಮೇಲೆ ಹೋಗ್ಬೇಕು, ಯಾರು ಹೋಗಲ್ಲ ಅಂದ್ರೆ ಇಂತಹ ಹುಲ್ಲನ್ನೇ ಕೆಲವರು ತುಳಿಯಲಿ, ಇಂತಹ ಹುಲ್ಲನ್ನು ಯಾರು ತುಳಿಯದಿರಲಿ, ಹೌದಾ? ಸ್ವಾಮಿ ಸಂಕಲ್ಪ ಇದೇ ಇಲ್ವಾ? ಆ ತರದನ್ನ ರಕ್ಷಣೆ ಮಾಡುತ್ತಾ ಒಂದು ದಿವಸ ಕಟ್ಟಾಯಿತು, ಆ ಒಣಗಿದಂತಹ ಹುಲ್ಲು ಯಾವತ್ತು ಯಾವ ಯಾವ ಕಾಲಕ್ಕೆ ಗಾಳಿಗೆ ಎಲ್ಲೆಲ್ಲಿ ಹೋಗಬೇಕು, ಎಲ್ಲೆಲ್ಲಿ ಬರಬೇಕು, ಯಾವ ಆಕಳ ಬಾಯಿಯಲ್ಲಿ ಬೀರಬೇಕಾ, ಆಡಿನ ಬಾಯಿಯಲ್ಲಿ ಬೀರಬೇಕಾ, ಎಲ್ಲೋ ತೊಟ್ಟೆಯಲ್ಲಿ ಬೀಳಬೇಕಾ, ಎಲ್ಲಿ ಕೊಡತ್ ಹೋಗ್ಬೇಕಾ, ಇದು ನಮಗೆ ಕೌಂಟ್ ಇಲ್ಲ, ಅವನಿಗೆಲ್ಲ ಕೌಂಟ್ ಇದೆ, ಅವನಿಗೆ ಎಲ್ಲ ಕೌಂಟ್ ಇದೆ. ಎಷ್ಟು ಯಾವುದೇ ಪದಾರ್ಥ ಎಲ್ಲೇ ಹಾರಿ ಒಬ್ಬ ಜೀವಿ ಕಣ್ಣಿಗೆ ಬಿದ್ದು ಅಪ್ಪಾ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನೋಡ್ತೀವಲ್ಲ, ಒಂದೊಂದ್ಸಲ ಒಂದೊಂದ್ಸಲ ನೋಡ್ತೀವಲ್ಲ, ನೋಡ್ತಾ ಇರ್ತೀವಿ. ಒಳ್ಳೆ ಕೋಗಿಲೆ, ಕೋಗಿಲೆ ಹುಟ್ಟಿಸಿರ್ತಾನೆ, ಅದೇ ಗಿಡದ ಮೇಲೆ ಕೂತು ಕೂಗ್ತಾ ಇರುತ್ತೆ, ದಿನಾಗೂ ಅಲ್ಲೇ ಬಂದು ಕೂಗುತ್ತೆ, ಶಬ್ದ ಬೆಳಕಿ ಮಾಡ್ತಾ ಇರುತ್ತೆ. ಎಷ್ಟು ಜನ ಬಂದು ಕೇಳ್ತಾ ಇರ್ತಾರೆ, ಅದರಲ್ಲಿ ಹೊಸದಾಗಿ ಅವಾಗೆ ಬೆಂಗಳೂರಿಗೆ ಬಂದವನು ಅವತ್ತೇ ಅಲ್ಲಿ ಬಂದು ಅದನ್ನು ಕೇಳಿ ಆಹಾಹಾ ಅಂತ ಹೋಗ್ತಾ ಇರ್ತಾನೆ. ಅವನ ಕರ್ಕೊಂಡು ಬಂದು ಸಂತೋಷ ಪಡಿಸಿದ್ದು ಅವನೇ. ಅದಕ್ಕೆ ಯಾರ್ಯಾರನ್ನ ಯಾವ್ಯಾವ ಕಾಲದಲ್ಲಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲದರಲ್ಲಿ ಏಳು ರೂಪಗಳ ಕಂಟ್ರೋಲ್, ಏಳು ರೂಪಗಳ ಕಂಟ್ರೋಲ್ ಎಲ್ಲದರ ಮೇಲೆ ಇದೆ. ಅದಕ್ಕೆ ಹೇಳ್ತಾರೆ ಈ ರೀತಿ ಆಲೋಚನೆ ಮಾಡ್ತಾ ಹೋದರೆ ಅಥವಾ ಸ್ವಾಮಿ ಆಲೋಚನೆ ಕೊಡ್ತಾ ಹೋದರೆ ನೀವ್ಯಾಕ್ರಿ ಬಂದೀರಿ ಅಂತ ಶಬ್ದವೇ ಬರಲ್ಲ. ಅವ ಆ ಕರ್ಮಾನುಸಾರ ಸ್ವಾಮಿ ಸೆಳ್ಕೊಂಡು ಬಂದ ಇವನನ್ನ ಅಂತ ಗೊತ್ತಾದ ಕೂಡಲೇ ಆ ಶಬ್ದ ಯಾಕ್ರಿ ಇವರೆಲ್ಲ ಬರ್ತಾರೆ ಅನವಸರವಾಗಿ ನಮ್ಮ ತಲೆ ತಿನ್ಲಿಕ್ಕ, ಈ ಎಲ್ಲ ಬಾಯಿ ಪ್ಲಾಸ್ಟ್ರೆ ಬಿದ್ಬಿಡುತ್ತೆ, ಸರೆಂಟ್ ಆಗಿ ಬಿದ್ಬಿಡುತ್ತೆ. ನಾವೇನಾಗ್ತೀವಿ ಅಂದ್ರೆ ಅವನ ಪ್ರತಿಯೊಬ್ಬರ ವ್ಯಾಪಾರದ ಹಿಂದೆ ಅವನ ವ್ಯಾಪಾರ ನೋಡ್ತಾ 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 ಹೋಗ್ತೀವಿ. ಒಂದು ಗುಂಡಿದೆ, ಕಲ್ಲು ಗುಂಡು, ಅದು ನಮ್ಮ ಕಡೆ ಉರುಳುತ್ತಾ ಬರ್ತಾ ಇದೆ, ಉರುಳುತ್ತಾ ಬರ್ತಾ ಇದೆ. ಥಟ್ ಅಂತ ಆಲೋಚನೆ ಏನ್ ಬರುತ್ತೆ ಹೇಳಿ, ಇದು ಯಾಕೆ ಉರುಳುತ್ತಾ ಬರ್ತಾ ಇದೆ ಅಂತ ನೋಡ್ತೀರಾ, ಯಾರು ಉರುಳಿಸಿದ್ದು ಅಂತ ನೋಡ್ತೀರಾ. ಬಾಲಿದೆ, ಗುಂಡು ಉರುಳಲ್ಲ, ನಮ್ಮ ಎಲ್ಲಿ ಬರುತ್ತೆ, ನಮ್ಮ ಗುಂಡು ಉರುಳ್ಬಿಡಿದ್ವಿ ಅವಾಗ, ಅರಿಯೋ ಗುಂಡು ಎಲ್ಲ ಯಾವ್ದು ಇಲ್ಲ, ಎಲ್ಲ ಮಿಕ್ಸಿ ಜಾರ ಎಲ್ಲ ಬಂದ್ಬಿಟ್ಟಿದೆ. ಸರಿ, ಬಾಲಿದೆ, ಥಟ್ ಅಂತ ಬಂದ್ರೆ ನಿಮ್ಮ ಮೇಲೆ ಬಿತ್ತು. ಬಾಲ್ ಯಾಕೆ ಬಿತ್ತು ಅಂತ ಬಾಲ್ ಮೇಲೆ ಸಿಟ್ಟು ಬರುತ್ತಾ, ಬಾಲ್ ಹಾಕಿದವನು ಯಾರು ಅಂತ ನೋಡ್ತೀರಾ ಅಲ್ವಾ? ಇಮ್ಮಿಡಿಯೇಟ್ ರಿಯಾಕ್ಷನ್, ಯಾರು ಹಾಕಿದ್ದು ಅಂತ ಹೇಳಿ. ಮತ್ತೆ ಜಡ ಆದರೆ ಅದರಲ್ಲಿ ಚರಣವರ್ಣ ಬಂದರೆ ವ್ಯಕ್ತಿಯನ್ನು ನೋಡ್ತಾ ಇದ್ದೀರಿ. ಮತ್ತೆ ವ್ಯಕ್ತಿಯು ಜಡದಂತೇನೆ ಅಲ್ವಾ ಶಾಸ್ತ್ರ ಹೇಳ್ತಾ ಇದೆ? ಜಡತುಲ್ಯ ದೇವರಿಲ್ಲದಿದ್ದರೆ. ಹಾಗಾದ್ರೆ ಇವರೆಲ್ಲರಲ್ಲಿ ಚರಣವರ್ಣ, ಇವರಲ್ಲಿ ಈ ರೀತಿ ಬುದ್ಧಿ ಕೊಟ್ಟು ಮಾತಾಡಿಸೋದು, ಅವರ ಬುದ್ಧಿ ಕೊಟ್ಟು ಮಾತಾಡಿಸೋದು ಇವೆಲ್ಲ ಅವನೇ ಎಲ್ಲ ಮಾಡಿಸೋದು. ಹಾಗಾದರೆ ಸಾಧನೆ ಪ್ರಾಕ್ಟೀಸ್ ಗುರಿ ಎಲ್ಲಿರಬೇಕು ಅಂತ ಹೇಳಿದರೆ, ಯಾವ ಜೀವಿ ನಮ್ಮೆದುರಿಗೆ ಬಂದು ಮಾತಾಡ್ತಾ ಇದ್ರು ಹೇಗೆ ಬಾಲ್ ಅದು ಎಲ್ಲೇ ಹೋಗ್ಲಿ ಏನೇ ಹೋಗ್ಲಿ ಯಾರೇ ಬಾಲ್ ಹಾಕ್ಲಿ, ಏನೇ ಬಾಲ್ ಹಾಕಿದ್ರು ಕೂಡ, ಅದು ಫುಟ್ಬಾಲ್ ಆಗ್ಲಿ ಯಾವುದೇ ಆಗ್ಲಿ, ಬಿದ್ದು ಕೂಡಲೇ ಯಾರು ಹಾಕಿದ್ದು ಅಂತ ತಟ್ಟಂತ ನನ್ನ ತಲೆಗೆ ಆಲೋಚನೆ ಹೇಗ್ ಬರುತ್ತೋ ಹಾಗೆ ಯಾವುದೇ ವ್ಯಕ್ತಿ ಎಲ್ಲೇ ಕಾಣಲಿ ಏನೇ ಮಾಡ್ಲಿ, ಸ್ವಾಮಿ ಕರ್ಕೊಂಡು ಬಂದ, ಸ್ವಾಮಿ ಮಾತಾಡಿಸಿದ, ಸ್ವಾಮಿ ಮಾತಾಡಿಸಿದ ಅಂಬುದು ನಮಗೆ ಎಷ್ಟುವರೆಗೆ ಪ್ರಾಕ್ಟೀಸ್ ಆಗಲ್ಲ, ಪ್ರಾಕ್ಟೀಸ್ ಆಗಬೇಕಾಗಿದ್ದೇ ನಮ್ಮ ಗುರಿ ಎಂಬುದು ನಮಗೆ ಗೊತ್ತಾಗಲ್ಲ, ಅಷ್ಟರವರೆಗೆ ಸಾಧನೆ ಶುರುವಾಗಿಲ್ಲ ಅಂದ್ರು. ತೃಣ ಮೊದಲಾದ ದ್ರವ್ಯದಲ್ಲಿ ಯೋಚಿಸು, ಯೋಚಿಸು ಏನು, ಗುಣಪೂರ್ಣ ಗುಣ ಗಣಪೂರ್ಣ ವಿಜಯಶ್ರೀ ವಿಜಯ ವಿಠಲನ್ನ. ಆ ತೃಣ ಮೊದಲಾದ ದ್ರವ್ಯಗಳಲ್ಲಿ ಗುಣಗಣಪೂರ್ಣ ಶ್ರೀ ವಿಜಯ ವಿಠಲನ್ನ ಯೋಚಿಸು. ಅಂದರೆ ಒಂದೊಂದು ಶಬ್ದ ಇಟ್ಕೊಂಡು ಮತ್ತ 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 ಹೇಳ್ತಾನೆ ಹೋಗ್ಬೇಕು. ಅಗೀತಾ ಅಗೀತಾ ರುಚಿ ಬಂದಂತೆ, ದ್ರವ್ಯಗಳಲ್ಲಿ ದೇವರು ಚಿಂತನೆ ಮಾಡು ಅಂತ ಹೇಳಿ. ಪದಾರ್ಥ ಹೇಗೆ ಕದಲ್ತಾ ಬಂದಾಗ ವ್ಯಕ್ತಿಗಳು ದೂಡಿದ್ರೆ ಹೊರತು ಬರಲ್ಲ ಅಂಬುದು ತಟ್ಟಿಗಂತ ಮನಸ್ಸಿಗೆ ಬರುತ್ತೋ, ಹಾಗೆ ವ್ಯಕ್ತಿಗಳಲ್ಲಿ ಚಲನವರ್ಣ, ಅವರ ಆಲೋಚನೆ, ಅವರು ಬೈಯೋದು ಹೊಗಳೋದು ಏನು ಮಾಡುತ್ತಾ ಇದ್ದಾರು ಮಾಡೋ ಕಾಲಕ್ಕೆ ಸ್ವಾಮಿ ಮಾಡಿಸಿದ ಸ್ವಾಮಿ ಮಾಡಿಸಿದ ಸ್ವಾಮಿ ಮಾಡಿಸಿದ ಅಂತ ತಡ ತಡ ತಡನೆ ಬರ್ತಾ ಇರಬೇಕು ಎಂಬುದು ಗುರಿಯಾದರೆ, ಆ ಸ್ವಾಮಿ ಅಂದ್ರೆ ಯಾರು ಅಂತ ಏನ್ ಚಿಂತೆ, ಬರೀ ಸ್ವಾಮಿ ಸ್ವಾಮಿ ತಿರ್ತೀಯ, ಅಲ್ಲೇ ನಾವು ಸ್ವಲ್ಪ ಫೈನ್ ಟ್ಯೂನಿಂಗ್ ಮಾಡ್ತೀಯ ಅಂದ್ರೆ ಹೇಳ್ತಾರೆ ಗುಣಗಣಪೂರ್ಣ ಸ್ವಾಮಿ ಈ ತರ ಇವರು ಸರಿ ಮಾಡಿಸ್ತಾ ಇದ್ದಾನೆ. ಅರ್ಥ ಅಂದ್ರೆ ಈ ಜೀವಿಯಲ್ಲಿ ನೋಡ್ತೀವ, ಪ್ರತಿಯೊಂದು ಜೀವರಾಶಿಯ ಅಂಟು ಕ್ಷಣ ಕ್ಷಣಕ್ಕೆ, ಅದು ಅಪ್ಪ ಆಗಲಿ ಮಗ ಆಗಲಿ ಮಗಳಾಗಲಿ ಅಕ್ಕ ಆಗಲಿ ಅಮ್ಮ ಆಗಲಿ ತಮ್ಮ ಆಗಲಿ, ಒಂದೊಂದು ಕ್ಷಣ ನಮಗೆ ಬರುವಾಗ ಅವರವರ ಗುಣಗಳು ಆಯಾ ಕಾಲಕ್ಕೆ ಟೈಮ್ಲಿ ಎಕ್ಸ್ಪ್ಲೋರಿಂಗ್ ಅಲ್ವಾ, ಮೊಮೆಂಟರಿ ಥಾಟ್ ಪ್ರಾಸೆಸ್ ಅವ್ರಿಗೆ ಇರುತ್ತೆ ಯಾವಾಗ್ಲೂ ಕೂಡ, ಯಾವಾಗ ಫಿಕ್ಸ್ಡ್ ಅಲ್ಲ. ಇವಾಗ ಹೀಗಿರ್ತಾರೆ, ನಮ್ಮ ಒಂದು ಕ್ಷಣ ನಗುತ್ತಾರೆ, ಒಂದ್ಸಲ ಹೈ ಅಂತಾರೆ, ಒಂದ್ಸಲ ಹೀಗಂತಾರೆ, ಒಂದ್ಸಲ ಹಾಗಂತಾರೆ, ಅಂದ್ರೆ ಒಂದೊಂದು ಸಲ ಒಂದೊಂದು ಗುಣ ಬರ್ತಾ ಇರುತ್ತೆ. ಯಾವುದು ಪ್ರಕೃತಿಗೆ ಸಂಬಂಧಪಟ್ಟ ನಾನಾ ಗುಣಗಳು ನಾನಾ ರೀತಿಯಲ್ಲಿ ಅವರಲ್ಲಿ ಟಟ ತಟ 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 ಬರ್ತಾ ಇರುತ್ತೆ. ಹೌದಾ ಅಲ್ವಾ? ಅದು ಹೊರಾಗ್ತಾ ಇರೋದು ಯಾರು? ಅದನ್ನು ಹೊರಗೆ ಹಾಕ್ತಾ ಇರೋದು ಯಾರು? ದೇವರೇ. ಹೇಗೆ ಹೊರಗೆ ಹಾಕ್ತಾ ಇದ್ದಾನೆ ಅಂದ್ರೆ ಆ ಗುಣದ ಹೆಸರಿಟ್ಟುಕೊಂಡ ತನ್ನ ಅಪ್ರಾಕೃತ ಗುಣ ಪ್ರಕಟ ಮಾಡಿದುಕೊಳ್ಳಿ ಇಮ್ಮಿಡಿಯೇಟ್ ಆ ಕಂಡೀಷನ್ ಅಲ್ಲೇ, ಆ ಕಂಡೀಷನ್ ಅಲ್ಲಿ. ಎಕ್ಸಾಂಪಲ್ ಕೊಟ್ರೆ ಯಾರು ಬಂದ್ರಪ್ಪ ಹೇಳಿದ್ನಲ್ಲ, ಸಿಟ್ಟಿಂದಿದ್ದ, ಹೊಡಲಿಕ್ಕೆ ಬಂದಿದ್ದ, ಅಪಾರ್ಥ ಮಾಡಿಕೊಂಡಿದ್ದ, ಸಿಟ್ಟಿಂದಿದ್ದ, ಸಿಟ್ಟಿದೆ. ಆ ಕಂಡೀಷನ್ ಏನು? ಸಿಟ್ಟು, ಕ್ರೋಧ, ದುರ್ಗುಣ. ಸ್ವಾಮಿಯ ಪ್ರಕಟ ಮಾಡಿದ್ದಾನೆ ಅಂದ್ರೆ ಆ ದೇವರಲ್ಲಿ ಕ್ರೋಧ ಇರಬೇಕು. ಹಾಗಾದ್ರೆ ದೇವ ತನ್ನಲ್ಲಿ ಕ್ರೋಧ ಇದ್ರೆ ತೀರ್ ಇಲ್ಲ, ತನ್ನ ಕ್ರೋಧ ಇಲ್ಲದೆ ಆ ಹೆಸರಿಟ್ಟುಕೊಂಡ ಸುಗುಣವನ್ನ ಪ್ರಕಟ ಮಾಡಿ ಅದರ ಮೂಲಕ ಇವನಲ್ಲಿ ದುರ್ಗುಣ ಪ್ರಕಟ ಮಾಡ್ತಾ ಇದ್ದಾನೆ. ಹೌದು, ಹೊಡಲಿಕ್ಕೆ ಬಂದಿದ್ದ, ಸಿಟ್ಟಿಂದಿದ್ದ, ಹೇಳಿದು ಯಾಕಯ್ಯ ಹೀಗಲ್ಲ, ನಾನಲ್ಲ ಮಾಡಿದ್ದು ನೋಡು, ಅವನ ತಲೆಯಲ್ಲಿ ಬಂತು ಅಯ್ಯೋ ತಪ್ಪಾಯಿತು ಅಂತ ತಡ ತಡ ತಡನೆ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು. ಮತ್ತಿವಾಗ ಶಾಂತ ಗುಣ ಬಂತು, ಮನಸ್ಸು ಕರಗಿತು. ಈ ಗುಣಗಳು ಸ್ವಾಮಿಯೆಲ್ಲ ಪ್ರಕಟ ಮಾಡ್ತಾ ಇರೋದು. ನಾವು ಬರೇ ವ್ಯಕ್ತಿಯ ಒಂದು ಗುಣಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ, ಆ ಕಾಲಕಾಲಕ್ಕೂ ಅವರಲ್ಲಿ ಆ ಗುಣಗಳನ್ನು ಪ್ರಕಟ ಮಾಡುತ್ತಾ ಸಿಟ್ಟು ಮಾತಾಡ್ತಾ ಇರ್ತಾರೆ, ಇದಕ್ಕಿದ್ದು ಸಿಟ್ಟು ಬರ್ತಾ ಇರುತ್ತೆ, ಫಸ್ ಟುಸ್ ಅಂತ ಮತ್ತ ಕಮ್ಮಿ ಆಗ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಇದೆಲ್ಲ ಕೂಡ ಆ ಒಳಗಿದ ಸ್ವಾಮಿ ಎಸ್ ಇಮಿಡಿಯೇಟ್ ಬಟನ್ ಪ್ರೆಸ್ ಮಾಡಿದಂತೆ ಟಕ್ 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 ಅಂತ ಕೊಡ್ತಾ ಇದ್ದಾನಲ್ಲ, ಹೇಗ್ ಕೊಡ್ತಾನೆ? ಆಯಾ ಕಾಲಕ್ಕೆ ತನ್ನ ತನ್ನ ಗುಣಗಳು ಪ್ರಕಟ ಮಾಡುತ್ತಾ ನಮ್ಮ ಗುಣಗಳು ಯಾವ್ದು ತೆಗಿಬೇಕು ಅದು ತೆಗಿಬೇಕು. ಯಾರು ಹೋಟೆಲ್ ಸಪ್ಲೈ ಮಾಡ್ತಾ ಇರ್ತಾರಲ್ಲ, ಇವ್ರಿಗೆ ಇದು ಬೇಕಾ ಇದು ಕೊಡು, ಇವ್ರಿಗೆ ಟಕ 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 ಕೊಡ್ತಾ ಇರ್ತಾರೆ. ಆ ಸರ್ ದೇವ್ರು ಯಾರು ಯಾರು ಏನೇನು ಕೊಡಬೇಕು ಎಲ್ಲ ಸಪ್ಲೈ ಪಾರ್ಸಲ್ ಕೊಡ್ತಾ ಇರ್ತಾನೆ. ಅದು ನೋಡಿ ಅಂತಾರೆ, ಅದಕ್ಕೆ ಹೇಳ್ತಾರೆ ಗುಣಗಣ ಪೂರ್ಣ ಶ್ರೀ ವಿಜಯ ವಿಠಲನ್ನ. ಗುಣಗಣ ಪೂರ್ಣನಾಗಿದ್ದಾನೆ, ಎಲ್ಲಿದ್ದಾನೆ? ಶ್ರೀ ಇಂದ್ರಿಯಗಳಲ್ಲಿ, ಎಲ್ಲರ ಇಂದ್ರಿಯಗಳಲ್ಲಿ ನಿಂತ ವಿಜಯ ವಿಠಲನ್ನ. ಯಾರು ವಿಜಯ ವಿಠಲ ಅಂದ್ರೆ ಜ್ಞಾನರಹಿತರಾದವರನ್ನ ಹತ್ತಿರ ಕರೆದು ರಕ್ಷಣೆ ಮಾಡುವವನೇ ವಿಠಲ. ಹೌದಾ? ಅಂಥ ವಿಜಯ ವಿಠಲ, ಎಲ್ಲರ ಇಂದ್ರಿಯಗಳಲ್ಲಿದ್ದು ತನ್ನ ಮರುಗು ಕೊಡ್ತಾನೆ, ನೆನಪು ಕೊಡ್ತಾನೆ, ಏನೇನು ಕೊಡ್ತಾನೆ, ಗುಣಗಳು ಕೊಡ್ತಾ ಇದ್ದಾನೆ, ಎಲ್ಲ ಕೊಡ್ತಾನೆ. 24 hours ಆ ಜೀವಿಯಲ್ಲಿ ನಿಂತು ಆ ಗುಣಗಳನ್ನು ಪ್ರಕಟ ಮಾಡ್ತಾ 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 ಇದ್ದಾನೆ. ಈ 24 hours ಮೆಡಿಕಲ್ ಶಾಪ್ ಅಂತ
ಹೇಳ್ತಾರೆ.
24 hours ಮೆಡಿಕಲ್ ಶಾಪ್ ಒಂದು ವೇಳೆ ಸೆಂಟರ್ ಸಿಟಿಯಲ್ಲಿದ್ದು, ಹಾರ್ಟ್ ಆಫ್ ಸಿಟಿಯಲ್ಲಿದ್ದು ಇದ್ರೆ, ಈ ಕಲ್ಕಟ್ಟಾ ಅಂತ ಕಡೆ ನೋಡ್ತಾ ಇರ್ತೀವಿ, ಡೆಲ್ಲಿ ಅಂತ ಕಡೆ, ಏನು ರಾತ್ರಿ 12 ಗಂಟೆಗೆ ಹೋದ್ರು ಕೂಡ ಒಂದು ಟ್ಯಾಬ್ಲೆಟ್ ತಗೊಳ್ಳಿಕ್ ಗಂಟೆ ಗಂಟೊತ್ತಾಗತ್ತೆ, ಅಷ್ಟು ಜನ ಇರುತ್ತಾರೆ. ಹಾಗಿದ್ದ ನಮ್ಮ ಸ್ವಾಮಿ ಪ್ರತಿಯೊಬ್ಬರನ್ನು 24 hours ಕೆಲಸ ಮಾಡುತ್ತಾರೆ. 24 hours ಅವರಿಗೆ ಯಾವ್ಯಾವ ಕ್ಷಣದಲ್ಲಿ ಯಾವ್ಯಾವ ಗುಣ ಕೊಡಬೇಕು, ಏನೇನು ಕೆಲಸ ಮಾಡಬೇಕು ಲೆಕ್ಕ ಇಟ್ಕೊಂಡು ಟಕ್ ಟಕ 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 ಟಕ್ ಕೊಡ್ತಾ ಎಲ್ಲ ನಡೆಸ್ತಾ ಇದ್ದಾರೆ. ಇದೇನು ಚಿತ್ರಪ್ಪ ಮಹಾನುಭಾವ. ವಿಜಯದಾಸರ ಕಣ್ಣಿಗೆ ದೇವರೇ ಕಾಣಿಸ್ತಾ ಇದ್ದಾರೆ. ಎಲ್ಲರ ನಮಗೆ ಇವರು ಅವರು ಹುಡುದ್ರು, ಇವರಂದ್ರು, ಈ ಆಚಾರ ಅಂದ್ರು, ಅವರ ಆಚಾರ ಅಂದ್ರು, ಇವರಂದ್ರು, ಇವರೊಂದು, ಇವೇ ಅನಿಸುತ್ತೆ. ಆ ವಿಜಯದಾಸ ಸುತ್ತು ಇವರೇ ಕೂತಿದ್ರಲ್ಲ, ನಮ್ ಸುತ್ತು ಯಾರು ಕೂತಿದ್ದಾರೋ ವಿಜಯದಾಸ ಸುತ್ತು ಅವರೇ ಕೂತಿದ್ರು, ಇನ್ನ ಹೆಚ್ಚೇ ಕೂತಿದ್ರು, ಇನ್ನ ವಿಜಯದಾರ ಮೇಲೆ ಟೀಕಾ ಮಾಡೋರು ಇದ್ರು, ಕೂಸಿಮಗದಾಸ ಅಂತ ಹೇಳಿ ಬೇರೆಯವರೆಲ್ಲ ಎಲ್ಲ ಏನು ಒಗ್ಗರಣೆಗಳು ತುಂಬಾ ಜನ ಇದ್ರು. ಆದರೆ ಆ ವ್ಯಾಪಾರದಲ್ಲೆಲ್ಲ ದೇವರನ್ನೇ ನೋಡುತ್ತಾ ಇದ್ರು. ಸ್ವಾಮಿ ನಿನ್ನ ಸಂಕಲ್ಪನೋ, ನಿನ್ನ ಸಂಕಲ್ಪನೋ, ನಿನ್ನ ಸಂಕಲ್ಪನೋ, ಜಗನ್ನಾಥದಾಸನಂತ ಮಹಾನುಭಾವರು ಅವರೂ ಇದೇ ವ್ಯಾಪಾರ, ಅವರು ನೋಡ್ತಾ ಬಂದ್ರು. ಶ್ರೀಧವಿಠಲರು ಜ್ಞಾನಿಗಳು ಎಲ್ಲ ದೊಡ್ಡವರಪ್ಪ. ಅದರಿಂದ ಅವರ ವ್ಯಾಪಾರ ಏನಂದ್ರೆ, ಸುತ್ತಿದ್ದಿರತಕ್ಕಂಥ ಎಲ್ಲ ವ್ಯಕ್ತಿಗಳ ಒಂದು ಪ್ರವರ್ತನೆ, ಇದು ಜನ್ಮ ಜನ್ಮ ನೋಡಿ ನೋಡಿ ಸಾಕಾಗಿದೆ, ಇವ್ರು ಹೀಗೆ ಅವ್ರು ಹಾಗೆ ಅಂತ. ಸ್ವಾಮಿಯನ್ನು ಹೀಗಿಟ್ಟ, ಈ ಗುಣ ಪ್ರಕಟ ಮಾಡಿದ, ಆ ಗುಣ ಪ್ರಕಟ. ಹಾಗಾದ್ರೆ ಇವರಲ್ಲಿ ಈ ಗುಣ ಪ್ರಕಟ ಮಾಡಬೇಕಾದ್ರೆ ಸ್ವಾಮಿ ಗುಣ ಯಾವ ಪ್ರಕಟ ಆಗಿರಬೇಕು, ಏನಾಗಿರ್ಬೇಕು, ಹೇಗಿರಬೇಕು, ಏನು, ಇದರಲ್ಲಿ ಬ್ಯುಸಿಯಾಗಿರ್ತಾರೆ. ಅವಾಗ ಅವಾಗ ಮಧ್ಯದಲ್ಲಿ ಅವರು ಹಾಗೆ ಥೋ ಇದು ಇಟ್ಕೊಂಡೇ ಸಾಕಾಗಿದೆ, ಮೇನ್ ಪರ್ಪಸೇ ಕಳ್ಕೊಂಡ್ಬಿಟ್ಟಿದೆ, ಇದು ನನಗೆ ಬೇಕು ಅಂತ ಮೇನ್ ಅಂದ್ರೆ ಮನಸ್ಸು ಹಾರ್ಲಿಕ್ಕೆ ಹೋದ್ರೆ ಪಟ ಅಂತ ಪಡೆಯೋದು, ಕೊಡಿಸೋದು 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 ಕೊಡಿಸೋದು. ಆ ತರ ಸಾಧನೆ ಆಗ್ಬೇಕು. ಅದಕ್ಕೆ ಹೇಳಿ ಈ ರೀತಿಯಲ್ಲಿ ಹೇಳಿದ್ರೆ ಗುಣಗಣ ಪೂರ್ಣ ಶ್ರೀ ವಿಜಯ ವಿಠಲನ್ನ ತೃಣ ಮೊದಲಾದ ದ್ರವ್ಯದಲ್ಲಿ ಯೋಚಿಸು. ಆ ಯೋಚನೆ ಮಾಡಬೇಕಾದ್ರೆ ಬರಲ್ಲ, ಯೋಚನೆ ಮಾಡಬೇಕೆಂಬುದೇ ಮರ್ತೋಗ್ಬಿಟ್ಟಿದ್ದೆ. ಯೋಚನೆ ಮಾಡಬೇಕು, ಯೋಚನೆ ಮಾಡಬೇಕೆಂಬುದೇ ಮರ್ತೋಗ್ಬಿಟ್ಟು. ಮಾರನೇ ದಿನ ಪ್ರವಚನ ಬಂದಾಗ ಆಚಾರ್ಯ ನೀವು ಹೇಳಿದ್ರು ಯೋಚನೆ ಮಾಡಬೇಕು ಅಂತ, ಆ ಯೋಚನೆ ಮಾಡಬೇಕೆಂಬುದು ಇವಾಗ ನೆನಪಾಯ್ತು ಅಲ್ವಾ. ಅಂದ್ರೆ ಹೇಳ್ತಾರೆ, ಮನಮೆಚ್ಚ ಭಜಿಸಿ ಮಹಾತ್ಮರ ಸೇರೋ. ಅಂದ್ರೆ ಯಾರಾದರೆ ಸತತ ಒಳಗೆ ಸ್ವಾಮಿಯನ್ನೇ ಸದಾ ಚಿಂತನೆ ಮಾಡ್ತಾ ಇರ್ತಾರೆ ಅಂಥ ಮಹಾತ್ಮರನ್ನ ಸೇರಿ ಮನಮೆಚ್ಚ ಭಜಿಸಿ. ಅಂದ್ರೆ ಮಹಾತ್ಮರು ಮನಸ್ಸಲ್ಲಿ ಮೆಚ್ಚಬೇಕಂತೆ ಅವರು. ಅವರ ಸೇವಾ ಮಾಡಿದಾಗ ಮನಸ್ಸಿನಲ್ಲಿ ಶಾರೀರಿಕವಾಗಿ, ಮಾನಸಿಕವಾಗಿ, ಕಾಯಿಕವಾಗಿ ಸೇವಾ ಮಾಡುತ್ತಾ ಅವರನ್ನ ಒಲಿದು ಬಿಡಬೇಕು ನಮಗೆ. ಎಸ್, ಆ ತರ ಸೇವಾ ಮಾಡಬೇಕು. ಅವಾಗ ಅವರೇನ್ ಮಾಡುತ್ತಾರೆ, ನಾವು ಯಾವಾಗಾದರೆ ಅವರ ಒಳಗಿರುವಂತಹ ಭಗವಂತನ ಕುರಿತು ಚಿಂತನೆ ಮಾಡುತ್ತಾ ಸ್ವಾಮಿ ಉದ್ಧಾರ ಮಾಡುವೋ ಅಂತ ಅದಕ್ಕೆ ಹೇಳ್ತಾರೆ, ತನು ಮನಧನಗಳಿಂದ ಪೂರ್ಣ ಗುರು ಶರಣರಾಗಿ ಸ್ವಾಮಿ ಉದ್ಧಾರ ಮಾಡುವಂತ ಕಾಲಿಗೆ ಬಿದ್ದ ಕೂಡಲೇ ಸ್ವಾಮಿ ಸುಮ್ಮನೆ ಕೊಡ್ತಾನ, ಅವರಲ್ಲಿ ಬೆಂಕಿ ಕೊಡಿಸಲ್ಲ, ಅಯ್ಯೋ ಇವರು ಎಲ್ಲ ನನ್ನ ಕಾಲಿಗೆ ಬಿದ್ದಿದ್ದಾರೆ, ಇವರು ಉದ್ಧಾರ ಮಾಡಬೇಕು ಅಂತ ದೇವರ ಮುಂದೆ ಅವರು ಕಾಲಿಗೆ ಬೀಳಿ ಶುರು ಮಾಡುತ್ತಾರೆ. ನಾವು ಮಾಡಿದ ಇಂಪ್ಯಾಕ್ಟ್ ಎಲ್ಲಿ ಬೀಳುತ್ತೆ ಅಂದ್ರೆ ಗುರುಗಳ ಮನಸ್ಸಿನ ಮೇಲೆ ಹೊಡಿತಾ ಬರುತ್ತೆ, ಅಯ್ಯೋ ನಾನೇನ್ ಮಾಡಲಿ ಇವರಿಗೆ, ನಾನೇನ್ ಮಾಡಲಿ ಇವರಿಗೆ, ನಾನೇನ್ ಮಾಡಲಿ ಅಂತ. ಕೊನೆಗೆ ಏನ್ ಮಾಡುತ್ತಾರೆ, ಅದು ದೇವರು ಶುರು ಮಾಡಿಸ್ತಾರೆ, ಮಾಡಿಸಿ ಕ್ಷಣ ಕ್ಷಣಕ್ಕೂ ಅವರು ಕುರಿತು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡುತ್ತಾರೆ. ಅವರು ಸ್ವಾಮಿ ಉದ್ಧಾರ ಮಾಡು 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 ಅಂತ ಹೇಳಿದಾಗ ಆವಾಗ ದೇವ ಗುರುಗಳನ್ನು ಮೆಚ್ಚಿಸಿದುಕೊಳ್ಳೆ ನಮ್ಮೊಳಗಿರೋ ದೇವ ಕಣ್ಣು ತೆಗೆದು ಅವಾಗ ಏನು ಮಾಡುತ್ತಾರೆ, ಮನಮೆಚ್ಚ ಅದ್ಭುತವಾಗಿರತಕ್ಕಂಥ ಈ ಚಿಂತನೆ ಶುರು ಮಾಡಿಸ್ತಾ ಬರ್ತಾರೆ. ಎಷ್ಟು ಗುರುಗಳ ಮನಸ್ಸು ನಾವು ಮೆಚ್ಚಿಸಿದುವಾ, ನಮ್ಮೊಳಗೆ ವ್ಯಾಪಾರವೇ ಗೊತ್ತಾಗ್ತಾ ಬರುತ್ತೆ, ನಮ್ಮೊಳಗೇನೆ ದೇವರ ಚಿಂತನೆ ಬರ್ತಾ ಇರೋದು, ವಿಶೇಷವಾಗಿ ಬರ್ತಾ ಇರೋದು ಎಲ್ಲ ಶುರು ಆಗ್ತಾ 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 ಬರ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಗುಣಗಣ ಪೂರ್ಣ ಶ್ರೀ ವಿಜಯ ವಿಠಲನ್ನ ಹೇಗೆ ಭಜಿಸಬೇಕು, ದೊಡ್ಡವರು ಸೇರಿದ್ರಪ್ಪ ದೇವರ ಭಜಿಸೋದು ಹೇಗೆ, ಮನಮೆಚ್ಚ ಭಜಿಸಿ. ದೇವರ ಮನಸ್ಸು ಮೆಚ್ಚುವಂತ ದೇವರ ಮನಸ್ಸು ಮೆಚ್ಚುವಂತ ಭಜನೆ ಮಾಡೋದು ನಮಗಾಗುತ್ತಾ ಅಂದ್ರೆ ಅಲ್ಲ. ಮನ ಮೆಚ್ಚ ಭಜಿಸಿ ಅಂತ ಹೇಳಿದರೆ ನಮ್ಮ ಮನಸ್ಸೇ ನಮ್ಮನ್ನ ಮೆಚ್ಚಿಕೊಳ್ಳುವಂತೆ ಅಟ್ಲೀಸ್ಟ್ ನಾನು ಮಾಡಿದೆ ಎಂಬುದು ನಮಗಾರು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬರಲಿ. ದೇವರನ್ನ ಸುತೃಪ್ತಿ ಪಡಿಸುವಷ್ಟು ನಮ್ಗೆ ಆಗಲ್ಲ. ಪಾಪ ನಾವು ಚೂರು ಮಾಡಿದ್ರು ತೃಪ್ತನಾಗ್ತಾನೆ ಮಹಾನುಭಾವ. ಅದಕ್ಕೆ ಹೇಳ್ತಾರೆ ನಿನ್ನ ದಯವೋ ನಿನ್ನವರ ಸಾಧನವೋ ಅಂತ ಕೇಳುತ್ತಾರೆ. ನೀ ದಯದಿಂದ ಅನುಗ್ರಹ ಮಾಡುತ್ತಿದ್ದೀಯ ಅಷ್ಟೇ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಒಂದೆರಡು ಮೂರು ನಾಲ್ಕು ಮುಂದೆ ಐದು ಆರು ಏಳು ಎಂಟು ನಂದಾನ ಹತ್ತು ಹನ್ನೊಂದು ಹನ್ನೆರಡು ಇಂತೆಂದು ಈ ಪರಿ ಇಪ್ಪತ್ತೆರಡರ ಪರ್ಯಂತ ಸುನಂದದಿಂದಲಿ ಎಣಿಸಿ ಸಮೋಪಾಸನೆ ಮಾಡು. ತುಂಬಾ ಇದೆ. ಒಂದು ರೀತಿಯಾದ ಸಮೋಪಾಸನೆ, ಒಂದೊಂದು ರೂಪದಿಂದ ಚಿಂತನೆ ಮಾಡುವ ಸಮೋಪಾಸನೆಗಳಿಗೊಂದು, ಎರಡು ರೂಪದಿಂದ ಮೂರು ರೂಪದಿಂದ ನಾಲ್ಕು, ಈ ತರ ಇಪ್ಪತ್ತೆರಡರ ಪರ್ಯಂತ ಇಪ್ಪತ್ತೆರಡು ರೀತಿಯಾದ ಸಮೋಪಾಸನೆಗಳಿವೆ. ರತಂತರ ಸಾಮ, ಇವರ ಸಾಮಗಳು ಬೇರೆ ಬೇರೆ. ಉಪನಿಷತ್ತು ತೆಗೆದ್ರೆ ಹರ ಅಂತ ಹೊರಡುತ್ತಾ ಹೋಗುತ್ತೆ. ಇನ್ನು ಉಪನಿಷತ್ತೇ ಹೇಳಿಲ್ಲ, ಉಪನಿಷತ್ತುಗಳು ಮುಟ್ಟೇ ಇಲ್ಲ. ಒಂದೊಂದು ಉಪನಿಷತ್ತು ಮುಟ್ಟುತ್ತಾ ಒಂದೊಂದು ಉಪನಿಷತ್ತಿನಲ್ಲಿ ಒಂದೊಂದು ಪಂಕ್ತಿಯನ್ನು ಹಿಡಿದುಕೊಂಡು ಅದಕ್ಕೆ ಭಾಷ್ಯ ಅದಕ್ಕೆ ತಕ್ಕಂತಹ ಟಿಪ್ಪಣಿಗಳು ಎಲ್ಲ ಹಿಡ್ಕೊಂಡು ಹೊರಟ್ರೆ ಟೈಮ್ ಸಾಕಾಗೋದೇ. ಹಾಕ್ ಕಳೆದವರೇ ನಮ್ ಯಾರು, ಯಾದವಾರ್ಯರು, ಶ್ರೀನಿವಾಸ ತೀರ್ಥರು, ಅವರ ಜೀವನ ಇಡೀ ಪುಸ್ತಕ ಓದೋದು ಬರೆಯೋದ್ರೊಳಗೆ ಸಾಕಾಗ್ಬಿಡ್ತು. ಅವರೆಲ್ಲ ಮಿಕ್ಕ ಜನರನ್ನ ಅವರೆಲ್ಲ ಬ್ಯುಸಿ ಆಗ್ತಿರ್ಬೋದು ನೋಡಿ, ಟೈಮ್ ಏನು ಸಿಗುತ್ತಪ್ಪ ಇವರಿಗೆ ಅಂತ ಅವ್ರು ಆಶ್ಚರ್ಯ ಪಡ್ತಾ ಇದ್ದಾರೆ. ಇದರಲ್ಲೇ ಟೈಮ್ ಸಾಕಾಗ್ಬಿಡ್ತಾರೆ. ಇದು ಆಗಿ ಮಾಡ್ತಾರ ಇದು ಬಿಟ್ಟು ಮಾಡ್ತಾರ, ಬಿಟ್ಟೇ ಮಾಡ್ತಾರೆ ಅಂತ ಗೊತ್ತವರಿಗೆ. ಇದು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಇನ್ ಯಾವ್ದು ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಹೇಳ್ತಾ ಇದ್ದಾರೆ ಸಮೋಪಾಸನೆ ಮಾಡು. ಹೇಗ್ರಿ ಒಂದು ಎರಡು ಮೂರು ನಾಲ್ಕು ಆರು ಏಳು ಎಂಟು ಏನ್ ಹೇಳ್ತಿರಲ್ಲ ಅಂದ್ರೆ ಕುಂದದಲೆ ಕೇಶವಾದಿ ಮತ್ಸ್ಯಾದಿ ವಾಸುದೇವ ವಂದಿಸಿ ಇನಿತು ನಿತ್ಯ ಕೊಂಡಾಡಿ ಕಂಡಲ್ಲಿ ನಿಂದಲ್ಲಿ ಧ್ಯಾನ ಮಾಡು. ಕೇಶವಾದಿ ರೂಪಗಳು, ಮತ್ಸ್ಯಾದಿ ಹತ್ತು ರೂಪಗಳು, ವಾಸುದೇವ ಎಲ್ಲ ಸೇರಿ ವಾಸುದೇವನಲ್ಲೇ ಶುದ್ಧದ್ವೀಪ ವಾಸಿ ಸ್ವಾಮಿಯಲ್ಲಿ ಎಲ್ಲ ಕೂಡಿಸ್ತಾ ಅವನೇ ಸಾಮ ಪ್ರತಿಪಾದ್ಯ ಅಂತ ಇಷ್ಟು ರೂಪಗಳನ್ನ ನಿಮಗೆ ಹೇಳಿದ್ದು ಏಳೇ. ಏನ್ ರೂಪಗಳು? ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವರಾಹ, ನರಸಿಂಹ, ಇಷ್ಟೇ ಹೇಳಿದ್ದು. ಇನ್ನ ಕೇಶವಾದಿ ರೂಪಗಳು, ಮತ್ಸ್ಯಾದಿ ರೂಪಗಳು, ಅವೆಲ್ಲ ಸಾಮ ಪ್ರತಿಪಾದ್ಯ ರೂಪಗಳು ಬೇರೆ ಬೇರೆ ಇವೆ. ಬರೀ ಏಳೇ ಅಂತ ತಿಳ್ಕೋಬೇಡ್ರಿ, ಇನ್ನ ಬೇಕಾದಷ್ಟಿವೆ. ಅವೆಲ್ಲವನ್ನ ವಂದಿಸಿ ಅಂದ್ರೆ ಸಿಂಪಲ್ ಆಗಿ ಹೇಳಿದ್ರು ಅಂದ್ರೆ ಸಿಲೆಬಸ್ ಬಹಳ ಇದೆ ಅಂತ ಹೇಳಿದ್ರು. ನಾವು ಬರೀ ಶಾರ್ಟ್ಕಟ್ ಅಲ್ಲಿ ಹೇಳಿದೀವಿ, ಸಿಲೆಬಸ್ ತುಂಬಾ ಇದೆ. ಇನಿತು ಅಪ್ಪ ಇಷ್ಟೆಲ್ಲ ಚಿಂತನೆ ಮಾಡ್ಬೇಕಂದ್ರೆ ಎಷ್ಟು ಕಾಲ ಹಿಡಿಯುತ್ತೆ? ನಿತ್ಯ, ನಿತ್ಯದಲ್ಲಿ ಇಷ್ಟು ಇನಿತು ಕೊಂಡಾಡಿ ಎಲ್ಲಿ ಕಂಡಲ್ಲಿ ನಿಂದಲ್ಲಿ ಧ್ಯಾನ ಮಾಡು. ಎಲ್ಲಿ ನಿಂತು ಎಲ್ಲಿ ನೋಡಿದ್ರು ಆ ಸ್ವಾಮಿಯನ್ನೇ ಸ್ಮರಣೆ ಮಾಡ್ತಾ ಬಾರಯ್ಯ. ಸ್ಮರಿಸು ವಿವೇಕನಾಗಿ ಎಂದ್ರು. ವಿವೇಕ ಅಂದ್ರೆ ಭೇದ, ಸ್ಮರಿಸು ಭೇದದಿಂದ ಅಂದರೆ ಏನು? ಇಷ್ಟು ಕಾಲ ನೋಡಿದಾಗ ಒಂದ ಜಡ ನೋಡ್ತಾ ಇದೀಯಾ, ಒಂದ ವ್ಯಕ್ತಿಯನ್ನು ನೋಡ್ತಾ ಇದೆ. ಜಡ ನೋಡ್ತಾ ಈ ಕಾರ್ ಇಲ್ಲಿ ಯಾಕೆ ಬಂತು ಅಂತ ನೋಡ್ತೀವಿ, ಆ ವ್ಯಕ್ತಿಗೆ ನೋಡಿದ ಇವ್ರ ಯಾಕೆ ಇಲ್ಲಿ ಬಂದ್ರು ಅಂತ ನೋಡ್ತೀವಿ. ಆದ್ರೆ ಇಲ್ಲಿ ಸ್ವಾಮಿ ಯಾಕೆ ಕರ್ಕೊಂಡು ಬಂದ, ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದ, ಹೀಗಾಯ್ತಲ್ಲ ಹಾಗಾಯ್ತಲ್ಲ ಅಂತ ಹಿಂದೆ ಇರುವ ದೇವರ ಕುರಿತೇ ವಿವೇಕನಾಗಿ ಸ್ಮರಿಸು. ನಾನು ನೆನೆಬೇಕಾಗಿ ಇವ್ರು ಯಾರನ್ನಲ್ಲ ಹಿಂದೆ ಅಂತ ಎಂದೆಂದಿಗೆ ಕೇಳು. ಈ ರೀತಿ ಸಾಮೋಪಾಸನೆ ಮಾಡಿದರೆ, ಸಾಮ ಚಿಂತನೆ ಮಾಡಿದರೆ ಪಾಪ ಲೇಪವೇ ಇಲ್ಲ. ಪಾಪ ಲೇಪವೇ ಇಲ್ಲ ಅಂದ್ರೆ ನಮ್ಮ ನಮ್ಮ ಕರ್ಮಾನುಸಾರ ಬರತಕ್ಕಂಥ ಏನಾದರೂ ಪಾಪ ಘಟನೆ ಆಗೋದಿದ್ರೆ ಅದನ್ನು ಸ್ವಾಮಿ ಅಂಟಿಸದೆ ಕತ್ತರಿಸಿ ಹಾಕಿಬಿಡುತ್ತಾನೆ. ಬಂಧನ ಪರಿಹಾರ, ಬಂಧನ ಎಲ್ಲ ಬಿಚ್ಚಿ ಹೋಗ್ತಾ ಬರುತ್ತೆ. ಭಕ್ತಿ ಮಾತುರ ಮಾಡು ನಂದಮೂರ್ತಿ ನಮ್ಮ ವಿಜಯ ವಿಫಲರೆಯ. ಭಕ್ತಿ ಮಾತ್ರ ಮಾಡು ಅಂದ್ರೆ ಇನ್ನೇನು ಕೇಳ್ಬೇಡ. ನಿನಗೆ ಬೇಕೋ ನೀನೇ ಬೇಕೋ ನೀನೇ ಬೇಕು ಅಂಬುದ್ರಲ್ಲಿ ಏನೋ ಸುಖ ಇದೆಯಂತೆ. ಅದು ಕೊಡೋ ಅಲ್ವಾ, ಈಶ್ವರ ಕೇಳಿದ ಅವನ್ನ, ಅದೇನೋ ಸುಖ ಇದೆ ಅಂತೆ, ಅದೇನೋ ಸಂತೋಷ ಆಗತ್ತಂತೆ, ಬಹಳ ಜನ ಒದ್ದಾಡ್ತಿದ್ದಾರೆ ಅದಕ್ಕೋಸ್ಕರ, ನಾವೇನೋ ದೂರ ಆಗಿದ್ದೀವಿ, ಸ್ವಲ್ಪ ನಮಗೂ ಟಚ್ ಕೊಡಪ್ಪ, ಸ್ವಲ್ಪ ನಮಗೂ ಒಳಗೊಳಗೆ ಕೊಡು. ಅವಾಗೆ ನಂದ ಮೂರುತಿ ನಮ್ಮ ವಿಜಯ ವಿಠಲರೇಯ, ನಂದ ಮೂರುತಿ ಆನಂದ ಮೂರುತಿ, ನಂದ ಅಂದ್ರೆ ನಂದ ತೀರ್ಥರ ಒಳಗಿರತಕ್ಕಂಥ ಮೂರುತಿ, ಆನಂದ ತೀರ್ಥರ ಮೂರುತಿ ನಮ್ಮ ವಿಜಯ ವಿಠಲರೇಯ ಬಂದು ಅವನಾಗಿ ಬರ್ತಾನೆ, ನಾವಾಗ ಹೋಗಲಿಕ್ಕಾಗಲ್ಲ ಅವನ ಜೊತೆಗೆ. ಹೃತ್ಕಮಲದಲ್ಲಿ ಸುಳಿದಾಡುವ ನಲಿದು ಕುಣಿತಾ ಬರ್ತಾನೆ ಅಂತ ಭಗವಂತ. ಆ ರೀತಿಯಲ್ಲಿ ಸಾಮೋಪಾಸರ ಚಿಂತನೆ ಮಾಡಬೇಕು. ಸಕಲ ಬಗೆಯಿಂದ ಸಾಮವಂತನಾಗು, ರುಕ್ಮಿಣಿಪತಿ ವಿಜಯ ವಿಠಲನ್ನ ಸ್ಮರಿಸು. ಹೌದಾ, ನಂದಮೂರ್ತಿ ನಮ್ಮ ವಿಜಯ ವಿಠಲರೇಯ ಬಂದು ಹೃತ್ಕಮಲದಲ್ಲಿ ಸುಳಿದಾಡುವ ನಲಿದು ಅಂದ್ರು. ಸುಳಿದಾಡುವುದೇನು, ನಳಿದಾಡುವುದೇನು ಅಂದ್ರೆ ನಾನಾ ಇಂದ್ರಿಯಗಳಲ್ಲಿ ನಲಿದಾಡುತ್ತಾನೆ, ನಾನಾ ಇಂದ್ರಿಯಗಳಲ್ಲಿ ನಲಿದಾಡತಾ ಇದ್ದಾನೆ ಅಂತ ಸ್ವಾಮಿ ಸುಳಿದಾಡುತ್ತಾನೆ, ನಲಿಯುವ ಸ್ವಾಮಿ ಸುಳಿದಾಡುತ್ತಾನೆ ಅಂದ್ರೆ ನಮ್ಮ ಇಂದ್ರಿಯಗಳ ವ್ಯಾಪಾರ ಗೋಚರ ಆಗುತ್ತೆ, ಅಲ್ಲಿ ಸಾಮಿ ಪ್ರತಿಪಾದ್ಯನಾದ ಭಗವಂತ ಮಾಡಿಸುವ ಇಂದ್ರಿಯ ವ್ಯಾಪಾರ ಗೋಚರ ಆಗುತ್ತೆ, ಇನ್ನೊಬ್ಬರಲ್ಲಿ ಗೋಚರ ಆಗುತ್ತೆ, ಆ ಎಲ್ಲರಲ್ಲಿ ನಲಿದಾಡೋದು ನಮ್ಮಲ್ಲಿ ಸುಳಿದಾಡ್ತಾ ಬರುತ್ತೆ. ಎಲ್ಲರಲ್ಲಿ ಸ್ವಾಮಿ ನಲಿದಾಡತಾನಲ್ಲ, ನಲಿದಾಡುವವ ಸುಳಿವ ಸುಳಿದಾಡ್ತಾ ಬರ್ತಾನೆ, ಹೀಗೆ 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 ಕಲಿಸ್ತಾ ಬರುತ್ತಾನೆ. ಸಕಲ ಬಗೆಯಿಂದ ಸಾಮವಂತನಾಗು, ಬರೀ ಕೆಲವಲ್ಲ ಪೂರ್ಣ ರೀತಿಯಾಗಿ ಎಲ್ಲಾ ರೀತಿಯಲ್ಲಿ ಸಾಮ ಉಪಾಸನೆಯನ್ನ ಮಾಡು. ರುಕ್ಮಿಣಿಪತಿ ವಿಜಯ ವಿಠಲನ್ನ ಸ್ಮರಿಸು. ರುಕ್ಮಿಣಿ ದೇವಿ ಯಾರು? ಬುದ್ಧಾಭಿಮಾನಿ. ಆ ಸ್ವಾಮಿನ ಸ್ಮರಿಸು ಅಂದ್ರು. ಕೊನೆಗೆ ಕ್ವಶನ್ ಬಂದು, ಸಕಲ ಬಗೆಯಿಂದ ಸಾಮವಂತನಾಗು ಅಂದ್ರೆ ನಂಗಾಗತ್ತಾ ಸ್ವಾಮಿ ಅಂದ್ರೆ, ರುಕ್ಮಿಣಿಪತಿ ವಿಜಯ ವಿಠಲನ ಸ್ಮರಿಸು, ನಿಂಗೆಷ್ಟು ಬೇಕು ಅಷ್ಟವನ್ನೇ ಕೊಡ್ತಾನೆ, ನೋ ಪ್ರಾಬ್ಲಮ್. ಹೋ ಇಷ್ಟು ಹೇಳಿ ಕೊನೆಗೆ ನಮ್ ಕ್ವಶನ್ ಬರ್ತದೆ, ನೀವೇನೋ ಇಷ್ಟು ಹೇಳಿಬಿಟ್ರಿ, ನಿಮ್ಮಂಥವ್ರು ಸಾಧ್ಯ, ನಮ್ಮಂಥವ್ರಿಗೆ ಆಗಲ್ಲ, ಹೇಗೆ ನಮಗೂ ಬರಬೇಕು, ಚೂರ್ಚೂರಾದ್ರೂ ಬರಬೇಕು, ವಾಟ್ ಈಸ್ ದಿ ಸೊಲ್ಯೂಷನ್ ಅಂತ ಹೇಳಿದ್ರೆ, ರುಕ್ಮಿಣಿಪತಿ ಅಂತ ಸ್ಮರಣೆ ಮಾಡು ದೇವರನ್ನ. ಅವಾಗ ಏನು ಮಾಡುತ್ತಾನೆ ಅಂದ್ರೆ, ಬೇಕಾದ್ದೆಲ್ಲ ಕೊಟ್ಟು ಬಿಡುತ್ತಾನೆ ಅಂತ ಸೀಕ್ರೆಟ್ ಚಾಬಿ ಅಂತ ಕೊಡ್ತಾರೆ ನೋಡಿ, ಮನೆ ಕೊಟ್ಟು ಮನೆ ಕೀಲಿ ಕೈ ಕೊಡ್ತಾರಲ್ಲ, ಆ ಕೀಲಿ ಕೈ ಕೊಡ್ತಾ ಇದ್ದಾರೆ ಭಗವಂತನನ್ನ. ರುಕ್ಮಿಣಿ ವಲ್ಲಭ ಅಂತ ಚಿಂತನೆ ಮಾಡಿದರೆ ಅವಾಗ ಏನಾಗುತ್ತೆ ಅಂದ್ರೆ, ಎಲ್ಲ ಕೊಟ್ಟು ಬಿಡುತ್ತಾನಂತೆ. ಹೌದಾ, ದೇವರನ್ನ ರುಕ್ಮಿಣಿಪತಿ ಅಂತ ಚಿಂತನೆ ಮಾಡಿದ್ರೆ ಸಾಕು, ಇಷ್ಟೆಲ್ಲ ಕೊಡ್ತಾನಾದ್ರೆ ಹೌದು ಅಂತ ಪ್ರಿಂಟ್ ಹಾಕ್ತಾರೆ ನಮ್ಮ ವಾದಿರಾಜ. ಹಾಗೆ ಅವರು ಬರೆದದ್ದೇ ರುಕ್ಮಿಣಿ ಜ ವಿಜಯ, ಈಗ ಗೊತ್ತಾಯಿತ. ವಾದಿರಾಜರು ಆ ಗ್ರಂಥಕ್ಕೆ ಬೇರೆ ಕೃಷ್ಣ ವಿಜಯ ಏನೋ ಎಲ್ಲ ಹೇಳಬಹುದಾಗಿತ್ತು, ರುಕ್ಮಿಣೀಶ ವಿಜಯ ಅಂತ ಹೇಳಲಿಕ್ಕೆ ಕಾರಣ ಏನು ಅಂದ್ರೆ, ರುಕ್ಮಿಣೀಶ ಅಂತ ದೇವರನ್ನ ಚಿಂತನೆ ಮಾಡಿದ್ರೆ ಸಾಕು, ಇವೆಲ್ಲ ತತ್ವಜ್ಞಾನ ಹೊಳೆಯುತ್ತಾ ಬರುತ್ತೆ. ಯಾಕೆ, ರುಕ್ಮಿಣಿ ಎಂಬ ಶಬ್ದದಲ್ಲೇ ಅರ್ಥ ಏನದು, ಈ ಎಲ್ಲಾ ತತ್ವಜ್ಞಾನ ಸಕಲ ಕಾಲ ಎಲ್ಲಾ ಕಾಲದಲ್ಲಿ ಹೊಳೆಯುವಂತಹ ವ್ಯಕ್ತಿಗೆ ಈಶ ಅಂತ, ಅಥವಾ ಈ ಎಲ್ಲಾ ಜೀವರಾಶಿಗಳಿಗೆ ಕರುಣೆಯಿಂದ ಅವರವರಲ್ಲಿ ನಿಂತು ಇಂಥ ತತ್ವಜ್ಞಾನದ ಹೊಳೆತ ಕೊಡುವವಳೇ ರುಕ್ಮಿಣಿ, ಆಕೆಗೆ ಈ ಶಾಖೆಯ ಮೂಲಕ ನಮಗೆ ಕೊಡುವವ. ಅದಕ್ಕೆ ರುಕ್ಮಿಣಿಪತಿ ನಮ್ಮ ವಿಜಯ ವಿಠಲನ್ನ ಸ್ಮರಿಸು ಮಾಡಿದರೆ ಈ ಸಾಮೋಪಾಸನೆ ನಿಂಗಟಕತ್ತೆ ಅಂತ ಕೀ ಕೊಡ್ತಾ ಇದ್ದಾರೆ. ಈ ತರ ನಮ್ಗೆ ಯಾರು ಹೇಳಿಕೊಡ್ತಾರೆ ಅಲ್ವಾ, ಅಂತ ಮಹಾನುಭಾವರಿಗೆ ವಿಶೇಷವಾಗಿ ನಾವು ಸ್ಮರಣೆ ಮಾಡೋಣ. ಅವರ ಅನುಗ್ರಹದಿಂದ ಸಾಮೋಪಾಸನೆ ನಮಗೂ ಎಷ್ಟು ಈ ಜನ್ಮದಲ್ಲಿ ಎಷ್ಟು ಎಟಕಬೇಕೋ, ಅದರಿಂದ ಈ ಜನ್ಮದಲ್ಲಿ ಎಷ್ಟು ಪರಿಣಾಮ ಆಗಬೇಕೋ, ಎಷ್ಟೆಷ್ಟು ಆಗಬೇಕೋ ಧೈರ್ಯದಿಂದ ಭಗವಂತ ಮಾಡಿಸ್ತಾನೆ. ಬಲಿಗೆ ಶ್ರೀಕೃಷ್ಣ ಅರ್ಪಣೆ.